सुमतिभिरनुमेयं शुभ्रकायं सखायं सुखमयमनपायं मृत्युपायं विमायं ग्रहयमहनुमेयं ध्येयमाम्नाय गेयं सदयमसदधेयं श्रीसहायं भजेयम् वेदव्यासगुणावासविद्याधीशसतं वश मां निराशं गतक्लेशं कुर्वनाशं हरेनिशम् लक्ष्मीं लक्षणसम्पन्नां लक्ष्मणाग्रजकाङ्क्षिणीं लक्षयामि क्षणं लक्षवित्तदात्रीं कटाक्षतः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपोविद्याविरक्त्यादिसद्गुणौघाकरानहम् वादिराजगुरून्वन्देहयग्रीवदयाश्रयान् चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णविन्दीपरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनःसते पित्रे मात्रे च मित्राय विश्वेशगुरवे नतिः आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाजलम् हि परितः संयोज्य सूत्राहिपम् सद्वातागमपोषितात्महृदयम् तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम् बुधिः स्वीयानाम् अमृतम् प्रयच्छति स माम् पयाद्गुणोऽद्यन्मणिः श्रीगुरुभ्यो ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನ ಹುಡುಕುತ್ತಾ ಇಡೀ ವೃಂದಾವನದ ಎಲ್ಲ ಪ್ರದೇಶಗಳಲ್ಲಿ ಭಗವಂತನನ್ನ ಕಾಣ್ತಾ ಅವನು ನರಸ್ತಾ ಇದ್ದಾರೆ. ಗಿಡಗಳಲ್ಲಿ, ಬಳ್ಳಿಗಳಲ್ಲಿ, ಹೂಗಳಲ್ಲಿ, ಪತ್ರಗಳಲ್ಲಿ, ನೀರಿನಲ್ಲಿ, ಎಲ್ಲ ಕಡೆ ಭಗವಂತನನ್ನ ನೋಡ್ತಾ ಹುಡುಕ್ತಾ ಇರ್ತಾರೆ. ಅನೇಕ ರೀತಿಯಲ್ಲಿ ಭಗವಂತನನ್ನ ಕೊಂಡಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ. ಆಗ ಭಗವಂತ ದರ್ಶನ ಕೊಡಬೇಕು ಅಂತ ಅಂದುಕೊಂಡವನು ಇವರ ಸ್ತೋತ್ರಕ್ಕೆ ಮೆಚ್ಚಿ ಇವರು ಎಷ್ಟು ಸೊಗಸಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ, ಇನ್ನಷ್ಟು ಸ್ತೋತ್ರ ಇವರದನ್ನು ಕೇಳೋಣ ಅಂತ ಕೃಷ್ಣ ಇನ್ನು ಅದೃಶ್ಯನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಾಮಿನೀತಿ ಜಿತಾ ಪದ್ಯಂ ನಿನಾಯ ಸುಖಯಂ ಸಖಿ ಕಾಮಿನೀತಿ ಜಿತಾ ಪದ್ಯಂ ಕಾಂಚಿದಾಸಾಧ್ಯ ಸೋಜ್ಜಿತಾ. ಕೃಷ್ಣ ಅವನ ಅದೃಶ್ಯನಾಗಿದ್ದಾನೆ. ಈ ಗೋಪಿಕಾಸ್ತ್ರೀಯರೆಲ್ಲ ಹುಡುಕ್ತಾ ಇದ್ದಾರೆ, ಹುಡುಕ್ತಾ ಹೋಗ್ತಿದ್ದಾರೆ. ದಾರಿಯಲ್ಲಿ ಒಂದ್ ಕಡೆ ನೋಡ್ತಾ ಇದ್ದಾರೆ, ಕೃಷ್ಣನ ಪಾದದ ಚಿಹ್ನೆ ಕಾಣಿಸ್ತಾ ಇದೆ. ಅಲ್ಲಿ ನೋಡಿದರೆ ಪಕ್ಕದಲ್ಲಿ ಇನ್ನೊಂದು ಪಾದ ಚಿಹ್ನೆ ಕಂಡು ಬರ್ತಾ ಇದೆ. ಓಹೋ, ಯಾರೋ ಹೆಂಗಸರ ಜೊತೆ ಕೃಷ್ಣ ಹೋಗಿದ್ದಾನೆ. ನಮ್ಮ ಹುಡುಕಿದ್ದಾರೆ, ಯಾರೋ ಒಬ್ಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಹೇಳಿ ಕೃಷ್ಣ ಹೋಗಿದ್ದಾನೆ ಅಂತ ಅಷ್ಟು ನಿಶ್ಚಯ ಮಾಡ್ಕೊಂಡಿದ್ದಾರೆ. ಮುಂದೆ ನೋಡ್ತಿದ್ದಾರೆ, ನಾಲ್ಕು ಹೆಜ್ಜೆ ಕಾಣಿಸ್ತಾ ಇತ್ತು. ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಎರಡು ಹೆಜ್ಜೆ ಆ ಕಡೆ ಎಲ್ಲೋ ಹೋಗಿ ಬಂದಾಗ ಕಾಣಿಸ್ತಾ ಇತ್ತು ಕೃಷ್ಣನ ಹೆಜ್ಜೆ. ಅಲ್ಲೆಲ್ಲೋ ಗಿಡದಲ್ಲಿ ಹೋಗಿ ಒಂದಿಷ್ಟು ಹೂ ತೆಗೆದುಕೊಂಡ್ಬಂದು ನೋಡಿದರೆ ಹೂ ಎಲ್ಲ ಉದುರಿತ್ತು. ಓಹೋ, ಕೃಷ್ಣ ಇಲ್ಲಿ ಹೂ ಮುಡಿಸಿದ್ದಾನೆ ಅಂತ ಎಲ್ಲ ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಮುಂದಕ್ಕೆ ಹೋಗ್ತಿದ್ದಾರೆ, ಮುಂದಕ್ಕೆ ಹೋದಾಗ ಅಲ್ಲಿ ನಾಲ್ಕು ಹೆಜ್ಜೆ ಇಲ್ಲ, ಕೇವಲ ಎರಡೇ ಹೆಜ್ಜೆ ಇದೆ ಅಂತ. ಅದು ಕೃಷ್ಣನ ಹೆಜ್ಜೆ ಮಾತ್ರ, ಅದು ಬಹಳ ಭಾರವಾದ ಹೆಜ್ಜೆಗಳು ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಗೋಪಿಕಾಸ್ತ್ರಿಗೆ ಬಹಳ ಶ್ರಮ ಆಗಿದೆ, ನಡೀಲಿಕ್ಕಾಗಲಿಲ್ಲ. ಆಗ ಕೃಷ್ಣ ಅವಳನ್ನು ಹೊತ್ತುಕೊಂಡು ಹೋಗಿದ್ದಾನೆ ಅಂತ ಅಷ್ಟೆಲ್ಲ ಆಲೋಚನೆ ಮಾಡಿದ್ದಾರೆ. ಮತ್ತೆ ಮುಂದೆ ಹೋಗಿದ್ದಾರೆ, ಮುಂದೆ ಹೋಗಿ ನೋಡಿದರೆ ಕೃಷ್ಣನ ಹೆಜ್ಜೆನೂ ಇಲ್ಲ, ಯಾವ ಹೆಜ್ಜೆನೂ ಕಾಣಿಸ್ತಾ ಇಲ್ಲ. ಯಾರು ಇಲ್ಲಿ ಯಾರು ಕಾಣಿಸೋದಿಲ್ಲ ಅಂತ ಅಕ್ಕಪಕ್ಕ ನೋಡಿದ್ರೆ ಅಲ್ಲಿ ಮರದ ಮೇಲೆ ಕುತ್ಕೊಂಡಿದ್ದಾಳೆ. ಕೃಷ್ಣ ಇಲ್ಲಿ ಕುತ್ಕೋಂತಲ್ಲಿ ಕೂಡಿಸಿ ಹೋಗ್ಬಿಟ್ಟಿದ್ದಾನಂತೆ, ಅದೃಶ್ಯನಾಗ್ಬಿಟ್ಟಿದ್ದಾನೆ. ಅವಳಲ್ಲಿ ಗೊಳೋ ಅಂತ ಅಳ್ತಾ ಇದ್ದಾಳಂತೆ, ಮರದ ಮೇಲೆ ಬೇರೆ ಹತ್ತಿಸಿ ಕುಡಿಸ್ಬಿಟ್ಟಿದ್ದಾನೆ, ಕೆಳಗೆ ಇಳಿಲಿಕ್ಕಾಗ್ತಾ ಇಲ್ಲ ಅವಳಿಗೆ, ಗೊಳೋ ಅಂತ ಅಳ್ತಾ ಇದ್ದಾಳಂತೆ. ಕಾಮಿನೀತಿಜಿತ ಪದ್ಯಂ ಕಾಂಚಿದ ಅಸಾಧ್ಯ ಸೋಜ್ಜಿತ, ಎಷ್ಟು ಸೊಗಸಾದ ಶ್ಲೋಕಗಳು ರಾಜರದ್ದು. ಕಾಮಿನೀತಿ ಜಿತಾ ಪದ್ಯಂ, ಅವಳು ಅತ್ಯಂತ ಸುಂದರಿ ನಾನು ಅಂತ ಭ್ರಮಿಸಿಬಿಟ್ಟಿದ್ದಾಳೆ. ಯಾಕೆ ಇಷ್ಟೆಲ್ಲ ಗೋಪಿಕಾ ಸ್ತ್ರೀಯರನ್ನು ಬಿಟ್ಟು ಕೇವಲ ಕಟ್ಟು ನನ್ನೊಟ್ಟಿಗಿದ್ದಾನೆ, ಆದ್ರಿಂದ ನಾನೇ ಎಲ್ಲರಿಗಿಂತ ಸುಂದರಿ ಅಂತ ಅವಳು ತೀರ್ಮಾನ ಮಾಡ್ಕೊಂಡಿದ್ದಾಳೆ. ಯಾವಾಗ ಅವಳಿಗೆ ಅಹಂಕಾರ ಬಂದಿದೆ ಆವಾಗ ಕೃಷ್ಣ ಕಾಮಿ ನೀತಿ ಜಿತ, ಎಲ್ಲರ ನೀತಿಯನ್ನು ಗೆದ್ದವ ಕೃಷ್ಣ, ಉಳಿದವರಂತ ಕೃಷ್ಣ ಅಲ್ಲ ಅಂತವನು ಅವಳನ್ನು ಕೂಡ ಬಿಟ್ಟು ಅದೃಶ್ಯನಾಗಿದ್ದಾನೆ ಅಂತ ಹೇಳ್ತಾ ಇದ್ದ. ಸಾರಸಾಸಾರ ಸಂಸಾರೇ ಸಸಾರ ಸುರಸೂರಸಂ ಸಸಾರ ಸರಸಾರೋರ ಸರಸಿ ಸರಸಾರಸಿ. ದ್ವಕ್ಷರ ಶ್ಲೋಕ, ಸಾರ ಎರಡೇ ಅಕ್ಷರ, ಎರಡೇ ಅಕ್ಷರದ ಶ್ಲೋಕ. ಸ ಅರಸ ಅಸಾರ ಸಂಸಾರೆ, ಅಸಾರವಾದ ಸಂಸಾರದಲ್ಲಿ ಅರಸ, ಇದರಲ್ಲಿ ಏನು ರಸ ಇಲ್ಲ ಅಂತ ಅವಳು, ಅದರಲ್ಲಿ ಆಸಕ್ತಿ ಇಲ್ಲದೆ ಇರುವಂತಹ ಅವಳು ಭಗವಂತನನ್ನು ಕುರಿತು ಹೋಗ್ತಾ, ಸಸಾರ ಭಗವಂತನನ್ನು ಕುರಿತು ಹೋಗ್ತಾ ಇದ್ದಾಳೆ. ಎಂಥವನು ಭಗವಂತ? ಸುರಸೂರಸಂ, ದೇವತೆ. ಸುರ ಅಂದ್ರೆ ದೇವತೆಗಳು, ಸುರಸೂಹು ದೇವತೆಗಳಿಗೆ ತಾಯಿ, ದೇವತೆಗಳನ್ನು ಪಡೆದ ತಾಯಿ ಅಂತಂದ್ರೆ ಲಕ್ಷ್ಮೀದೇವಿ. ಅವಳಿಗಿಂತ ರಸ ಅಂದ್ರೆ ಶ್ರೇಷ್ಠ ಅಂದ್ರೆ ಲಕ್ಷ್ಮೀಪತಿಯಾದ ನಾರಾಯಣನ ಕುರಿತು ಸಸಾರ, ಅವಳು ತಾನು ಸುಂದರಿ ಅಂತ ಭ್ರಮೆಯಲ್ಲಿ ಇದ್ಲು. ಅಂಥವಳಿಗೆ ಯಾವಾಗ ಕೃಷ್ಣ ಬಿಟ್ಟು ಹೋದ್ನೋ ಆವಾಗ ಕೃಷ್ಣನ ಬಗ್ಗೆ ಚಿಂತೆಯನ್ನು ಮಾಡ್ತಾ, ಆವಾಗ ತನ್ನ ಭ್ರಮೆ ಹೋಗಿ ಅಹಂಕಾರ ಹೋಗಿ ಕೃಷ್ಣನನ್ನೇ ಆಲೋಚನೆ ಮಾಡ್ತಾ ಇದ್ದಾಳೆ, ಆವಾಗ ಭಗವಂತನನ್ನು ಆಲೋಚನೆ ಮಾಡ್ತಾ ಇದ್ದಾಳೆ. ಎಂಥವನು ಭಗವಂತ? ಸುಸಾರ ಸರ ಸಾರೋರ ಸರಸಿ ಸರಸಾರಸಿ, ಶ್ರೇಷ್ಠವಾದ ಹೃದಯದಲ್ಲಿ ಮುತ್ತಿನ ಸರವನ್ನ ಭಗವಂತ ಧಾರಣೆ ಮಾಡಿಕೊಂಡಿದ್ದಾನೆ. ಅಂತಹ ಸರೋವರದಂತೆ ಕಂಗೊಳಿಸುವ ಹೃದಯದಲ್ಲಿ ಹಾಕಿಕೊಂಡಿರುವ ಶ್ರೇಷ್ಠವಾದ ಮುತ್ತಿನ ಸರೋ ಹಾರವುಳ್ಳಂತಹ ಸರವುಳ್ಳಂತಹ ಆ ಭಗವಂತನ ಹತ್ತಿರ ಸಾಗುವ ಆ ಗೋಪಿಕಾ ಸ್ತ್ರೀ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದಾಳೆ. ಹೀಗೆ ಅವರ ಗುಂಪಿಗೆ ಇವಳು ಕೂಡ ಸೇರಿಕೊಂಡಿದ್ದಾಳೆ. ಈಗ ಇಷ್ಟು ಜನ ಅವರು ಮಾತ್ರ ಇದ್ರು, ಇವಳು ಪ್ರತ್ಯೇಕವಾಗಿದ್ದಾಳೆ. ಈಗ ಅವಳು ಕೂಡ ಅವರೊಟ್ಟಿಗೆ ಸೇರಿಕೊಂಡಿದ್ದಾಳೆ. ರಾಸಿ ಸಾರೋಸಿ ಸುರಸಂ ಏಹಿ ಹೇ ಮಹಿಮಾಮಿಹ ದಾಸೀಂಸ ಸಾಧಾಂ ಸದಸಿ ವೇದವಾದ ವಿದೋವದ. ಒಂದೊಂದು ಪಾದದಲ್ಲಿ ಎರಡೆರಡು ಅಕ್ಷರ, ಮೊದಲನೇ ಪಾದದಲ್ಲಿ ಸಾರ ಅಕ್ಷರಗಳು, ಎರಡನೇ ಪಾದದಲ್ಲಿ ಹಾಮ ಅಕ್ಷರಗಳು, ಮೂರನೇ ಪಾದದಲ್ಲಿ ಆಗುವಾಗ ದ ಸ ಎರಡೇ ಅಕ್ಷರಗಳು, ನಾಲ್ಕನೇ ಪಾದದಲ್ಲಿ ವಾದ ಅಕ್ಷರಗಳು. ಹೀಗೆ ಭಗವಂತ ದಾಸೀಂ ನಿನ್ನ ದಾಸಿ ಅಂಥಳು ನಾನು, ನನ್ನ ಕೈ ಬಿಡಬೇಡ, ನೀನು ಬಾ ಸ್ವೀಕಾರ ಮಾಡು ಹಾಗೆ ಅಂತ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಅವರೆಲ್ಲ ಭಗವಂತನನ್ನ ಕೊಂಡಾಡ್ತಾ ಇದ್ದಾರೆ. ಕಂದರ್ಪ ಸರ್ಪ ತಲ್ಪಸ್ಯ ನಂದನಾನಂದ ಕಾರಣ ತಂ ದೇಶಂ ನಯಮಂ ಯತ್ರ ಬಂಧು ರಸ್ತೇ ಸ ತಂ ಹರಿಹಿ. ಭಗವಂತ ಎಲ್ಲಿದ್ದಾನೆ ನೀನು ತೋರಿಸು ಅಂತ ಕಂಡುಕೊಂಡಲ್ಲಿ ಕೇಳ್ತಾ ಸ್ತೋತ್ರ ಮಾಡ್ತಾ ಹೋಗ್ತಿದ್ದಾರೆ. ಹೀಗೆ ಇನ್ನ ಇನ್ನೊಂದು ಶ್ಲೋಕ, ಅದ್ಭುತವಾದ ಶ್ಲೋಕ. ಒಂದೇ ಪಾದ ನಾಲ್ಕು ಪಾದಗಳಲ್ಲಿ ಸಮಾನ. ರಮಾನಯಾಹಂ ಕೃತಿ ದೂರವೃತ್ತಿ ರಮಾನಯಾಹಂ ಕೃತಿ ದೂರವೃತ್ತಿ ರಮಾನಯಾಹಂ ಕೃತಿ ದೂರವೃತ್ತಿ ರಮಾನಯಾಹಂ ಕೃತಿ ದೂರವೃತ್ತಿ ಅಂತ ಲಕ್ಷ್ಮೀದೇವಿಗಿಂತ ಮಿಗಿಲಾದ ಭಗವಂತ, ಅಂತಹ ಭಗವಂತ ನೀನು ನಮ್ಮ ಹತ್ತಿರ ಬಾ ಅಂತ ಸ್ತೋತ್ರ ಮಾಡ್ತಾ ಅವರು ಕೊಂಡಾಡ್ತಾ ಇದ್ದಾರೆ. ಇಚ್ಛಂಗಿರಾತ ಕಾಪಿ ತಮರ್ಚಯಂತಿ ಯಂ ತೀವ್ರ ಯೋಗೈರ್ಮುನ ಯೋಗರಂತೆ ರಂತೇತಿ ಮತ್ವಾಗಲಿತಾತ್ಮಹಾರ ಹಾರಾಮ ಕೃಷ್ಣೇತ್ಯಪದಕ್ಷುಚಾರ್ತ. ಹೀಗೆ ಅವರು ಕೊಂಡಾಡ್ತಾ ಕಾಪಿ ತಮರ್ಚಯಂತಿ, ಕೆಲವರು ಭಗವಂತನ ಅರ್ಚನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಹೀಗೆ ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ. ಕೃಷ್ಣ ಇಷ್ಟೊತ್ತು ಕೊಂಡಾಡಿದ್ರು, ಸ್ತೋತ್ರ ಮಾಡಿದ್ರೆ ಅವರು ಪ್ರತ್ಯಕ್ಷ ಆಗ್ಲಿಲ್ಲ. ಆವಾಗ ಹಾರಾಮ ಕೃಷ್ಣೇತ್ಯಪದಕ್ಷುಚಾರ್ತ, ರಾಮ ಕೃಷ್ಣ ಅಂತ ಕೂಗುತ್ತಾ ಅವರು ಮೂರ್ಛಿತರಾಗಿ ಬೀಳ್ತಾ ಇದ್ದಾರೆ. ಕೆಲವರು ಹಾಗೆ ಬಿದ್ದಿದ್ದಾರೆ. ಈಗೆಲ್ಲ ಅವರ ದುಃಖ ತಪ್ತರಾಗಿದ್ದಾರೆ. ಪ್ರೋನ್ನಾಮರ್ಷಣ ಕಾರಣ ಶ್ರವಣತ ಪಬೋಧ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೆ ಸದ್ವಾದಿ ರಾಜೋದಿತೆ ಸಂಜಾತ ಸ್ವರ ಮಂಡಲೀಶು ಮಹಿತ ಸರ್ಗೋ ಮುದಾಂ ಸಪ್ತಮಃ. ಹೀಗೆ ರೋಮಾಂಚನಕಾರಿಯಾದಂತಹ ಭಗವಂತನ ಚರಿತ್ರೆ, ಎಲ್ಲ ಪಾಪವನ್ನು ಪರಿಹಾರ ಮಾಡುವಂತಹ ಯಾರು ಭಕ್ತಿಯನ್ನು ಚಿಂತನೆ ಮಾಡ್ತಾ ಇದ್ದಾರೆ ಅಂಥವರಿಗೆ ಬೇಕಾದ ಅಭಿಷ್ಟಗಳನ್ನೆಲ್ಲ ಕೊಡುವಂತಹ, ಅವರಿಗೆ ಅನೇಕ ಅರ್ಥಗಳನ್ನು ತೋರಿಸುವಂತಹ ಭಗವಂತನ ವಿಜಯ, ವಾದಿರಾಜರು ರಚಿಸುವ ಭಗವಂತನ ವಿಜಯ ಆಗುವಾಗ ದೇವತೆಗಳು ಉತ್ಸವವನ್ನು ಮಾಡ್ತಾ ಇದ್ದಾರೆ ಅಂತ ಏಳು ಸರ್ಗಗಳು ಮುಕ್ತಾಯಗೊಂಡಿವೆ. ಮುಂದಿನ ಸರ್ಗ ಹಾಗೆ ಅನೇಕ ವೃತ್ತದಲ್ಲಿ, ಅನೇಕ ಪ್ರಾಸಗಳಲ್ಲಿ, ಅನೇಕ ಶಬ್ದಾಲಂಕಾರಗಳು, ಅರ್ಥಾಲಂಕಾರಗಳಿಂದ ಕೂಡಿದಂತಹ ಸರ್ಗ ಮುಂದಿನ ಸರ್ಗ, ಅದ್ಭುತವಾದಂತಹ ಸರ್ಗ. ವಿರಹ ಬನ್ನಿ ಬಲಾಮಲಯಾನಿಲ ಜಗದಿವಾಖಿಲ ಧಾಮಲಯಾನಿಲ ಚಲತಿ ವೀಕ್ಷ ಭಿಯಾಮಲಯಾನಿಲ ಬತತುದಂತಿ ತರಾಮಲಯಾನಿಲ ಅಂತ. ಇದು ಹೇಗೆ ಅವ್ರು ಹೇಳ್ತಾ ಇದ್ದಾರೆ, ಈ ಮಂದವಾದ ಮಾರುತ ಬೀಸ್ತಾ ಇದೆ, ಮಂದವಾದ ಮಾರುತ ಬೀಸಿದರೆ ಅದು ಹೇಗಾಗತ್ತೆ, ನಮ್ಮಲ್ಲಿ ಒಂದು ಉರಿ ಸಣ್ಣಾಗಿ ಉರಿತಾ ಇದೆ, ವಿರಹದಿಂದ ಒಂದು ಉರಿ ಅದು ಉರಿತಾ ಇದೆ, ಈ ಗಾಳಿ ಬೀಸಿದಾಗ ಅದನ್ನಿಟ್ಟು ಉಜ್ವಲವೇ ಆಗತ್ತೆ ಅಂತ ಅವ್ರು ಹೇಳ್ತಾ ಅವರು ದುಃಖವನ್ನು ಪಡ್ತಾ ಇದ್ದಾರೆ. ದೇವೇಶ ದೇವೇಶ ನಿವರ್ಷ ಹೇತು ಪಾತಾಸಿ ಪಾತಾಸಿತ ಘಾತ ಕಲ್ಪೆ ದಾವೇಷ್ಟ ದಾವೇಷ್ಟ ಯತೀಹ ಯೋ ಭೂಹು ಮಾನಸ್ಸ ಮಾನಸ್ಸ ನಿಜೇತ್ಯ ಜಾದ್ಯಾ. ಭಗವಂತ ಅವತ್ತು ನೀನು ನಮಗೆ ರಕ್ಷಣೆ ಮಾಡಿದವ, ದೇವೇಶನಿ ವರ್ಷ ಹೇತು, ದೇವನ ಅಶನಿ ವರ್ಷ ಹೇತು, ಅವನು ಸಿಡಿಲಿನಂತೆ ಆ ಮಳೆಗಳನ್ನ ಎಲ್ಲವನ್ನು ಕೂಡ ಮಳೆ ಸಿಡಿಲು ಎಲ್ಲ ಸುರಿತಾ ಇತ್ತು ಅಂತ ಸಂದರ್ಭದಲ್ಲಿ ನೀನು ದೇವೇಶ ನೀನು ರಕ್ಷಣೆ ಮಾಡಿದ್ದಿ, ಪಾತಾಸಿ ಅಂತ ಭಗವಂತ ನೀನು ನಮ್ಮನ್ನು ರಕ್ಷಣೆ ಮಾಡಿದ್ದಿ. ಹಾಗೆ ದಾವೆ ಕಾಡಗಿಚ್ಚು ಹತ್ತಿತ್ತು, ಕಾಡಗಿಚ್ಚು ಹತ್ತಿದಾಗ ನಮ್ಮನ್ನು ರಕ್ಷಣೆ ಮಾಡಿದಿ. ಒಂದು ಸಂದರ್ಭಗಳನ್ನು ಆಲೋಚನೆ ಮಾಡುತ್ತಾ ಅವರು ಕಾಡಗಿಚ್ಚು ಹತ್ತಿದಾಗ ನಮ್ಮನ್ನು ಹೇಗೆ ರಕ್ಷಣೆ ಮಾಡಿದೆ ನೀನು, ಹಾಗೆ ಭಯಂಕರವಾದ ಮಳೆ ಸುರಿಯುವಾಗ ಹೇಗೆ ನೀನು ಗೋವರ್ಧನಗಿರಿಯನ್ನು ಎತ್ತಿ ರಕ್ಷಣೆ ಮಾಡಿದ್ದಿ ಅಂಥವ್ರು ನೀನು ನಿಜೇ ನ ತ್ಯಜಾದ್ಯ, ಇವತ್ತು ನಮ್ಮನ್ನು ಬಿಡಬೇಡ, ರಾತ್ರಿ ಹೊತ್ತಿನಲ್ಲಿ ಕಾಡಿನಲ್ಲಿ ಹೀಗೆ ಅಗಲೆಯರು ನಾವು ಹೀಗೆ ನಿನಗೋಸ್ಕರ ಸಂಚಾರ ಮಾಡ್ತಾ ಇದ್ದೇವೆ, ನೀನು ಹೇಗೆ ನಿಷ್ಕರಣೆಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಿ, ರಕ್ಷಣೆ ಮಾಡ ನಮ್ಮನ್ನ ಅಂತ ಅವರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನೂನಂ ನೈನೋ ನನ್ನೆನ್ನಿ ನಮ್ಮ ನೋಹು ನಾನನ್ನ ನುನ್ನೇ ನಾನೇನ ನೋ ನೋ ನೇನ ನೋ ನನು ಅಂತ. ಇದು ಏಕಾಕ್ಷರ ಶ್ಲೋಕ, ಇಡೀ ಶ್ಲೋಕದಲ್ಲಿ ಒಂದೇ ಅಕ್ಷರ. ಭಗವಂತ ಇವತ್ತು ಅಲ್ಲ, ನೀವು ತಪ್ಪು ಮಾಡಿದ್ದೀರಿ, ಅಹಂಕಾರ ಪಟ್ಟಿದ್ದೀರಿ, ಅಲ್ಲ ತಪ್ಪು ಮಾಡಿದ್ದೀರಿ, ಅದು ನಿಮ್ಮ ಹತ್ರ ಬರೋದಿಲ್ಲ ಅಂತ ನೀನು ಹೇಳೋದಂತಾದ್ರೆ, ಅವಾಗ ಹೇಳ್ತಾರೆ ಗೋಪಿಕಾಸ್ತ್ರೀಯರು, ಅನ್ನ ತಿನ್ನೋರು ಯಾರು ತಾನೆ ತಪ್ಪು ಮಾಡೋದಿಲ್ಲ, ಅನ್ನ ಊಟ ಮಾಡೋರು ಯಾರು ತಾನೆ ತಪ್ಪು ಮಾಡೋದಿಲ್ಲ, ಎಲ್ಲರೂ ತಪ್ಪನ್ನು ಮಾಡೋರೇ, ಇನ್ನು ಯಾರು ತಪ್ಪು ಮಾಡದಿರಲಿ ಸಾಧ್ಯ, ಯಾರು ಅನ್ನವನ್ನೇ ತಿನ್ನೋದಿಲ್ಲ ಉಪ್ಪು ಖಾರ ತಿನ್ನೋದಿಲ್ಲ ನಾವು ಹೇಳ್ತೇವಲ್ಲ, ಹಾಗೆ ಗೋಪಿಕಾಸ್ತ್ರೀ ಹೇಳ್ತಾ ಇದ್ದಾರೆ ಅನನ್ನ ಅನ್ನವನ್ನು ಸ್ವೀಕಾರ ಮಾಡದೇ ಇದ್ದಂಥವ್ರು ತಪ್ಪು ಮಾಡದೇ ಇರಬಹುದೇನೋ, ಆದರೆ ಅಂಥವ್ರು ಅಮೃತಾಂಧಸರಾದ ದೇವತೆಗಳು ತಪ್ಪು ಮಾಡ್ತಿರಬೇಕಾದರೆ, ಇನ್ನ ಅನ್ನವನ್ನು ಉಣ್ಣುವಂತಹ ಮನುಷ್ಯ ಅನ್ನವನ್ನು ಸ್ವೀಕಾರ ಮಾಡುವಂತಹ ನಾವು ತಪ್ಪು ಮಾಡದೇ ಇರ್ತೇವ, ಹಾಗಿರಬೇಕಾದ್ರೆ ಕರುಣಾಮಯಾದ ನೀನು ಬಂದು ನಮ್ಮನ್ನು ರಕ್ಷಣೆ ಮಾಡು ಅಂತ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಮನಸಾಮಹಿತಸ್ವರ ಮಿತ್ರ ಹೃದ ಮನಸಾಮಹಿತಸ್ವರ ಮಿತ್ರ ಹೃದ ಮನಸಾಮಹಿತಸ್ವರ ಮಿತ್ರ ಹೃದ ಮನಸಾಮಹಿತ ಸ್ವರ ಮಿತ್ರ ಹೃದ ಮನಸ ಅಂತಂದ್ರೆ ಬಂಡೆ. ಅವನ ಬಂಡಿ ಏನಿತ್ತು, ಶಕಟಾಸುರ ಶಕಟ ಏನಿತ್ತು, ಆ ಶಕಟ ಅಲ್ಲಿ ಅಸುರನಿದ್ದಾನೆ ಅಂತ ಸಂದರ್ಭದಲ್ಲಿ ಅಹಿತ ಅಯೋಗ್ಯನಾದಂತಹ ಅವನನ್ನ ನೀನು ಭಗವಂತ ನೀನು ಸಂಹಾರ ಮಾಡಿದ್ದಿ, ಶಕಟಾಸುರನನ್ನು ಭಂಜನ ಮಾಡಿ ರಕ್ಷಣೆ ಮಾಡಿದ್ದಿ, ಅಂಥವನು ನಮ್ಮ ಮನಸ್ಸಿಗೆ ಹತ್ತಿರದಲ್ಲಿರುವಂತಹ ನೀನು ನಮ್ಮನ್ನು ರಕ್ಷಣೆ ಮಾಡು ಅಂತ ಅವರು ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ. ಹೀಗೆ ಭಗವಂತನನ್ನ ಅನೇಕ ಸ್ತೋತ್ರಗಳಲ್ಲಿ ಕೊಂಡಾಡ್ತಾ ವ್ರಜೇಮ ಹಂತೋಷ ಸಿತಂ ವಿಕುಂಠಂ ಭಜೇಮ ಚಕ್ಷುರ ವಿಷಯೇ ತ್ವೈಷ ವ್ರಜೇಮ ಹಂತೋಷ ಸಿತಂ ವಿಕುಂಠಂ ನಚೇತ್ವ ದೀಕ್ಷೋತ್ಸವ ಭಂಗಹೀನಂ. ಭಗವಂತ ನೀನು ನಮಗೆ ಪ್ರತ್ಯಕ್ಷನಾಗಿ ಗೋಚರನಾಗಿ ಅಂತಾದರೆ ವ್ರಜೆ ತೋಷ ಸಿತಂ ಮಹಂ, ಆ ಗೋಕುಲದಲ್ಲಿ ಏನು ಸಂತೋಷ, ಎಲ್ಲರ ಸಂತೋಷ ಸಡಗರ, ಅದರಿಂದ ಏನು ಉತ್ಸವಗಳು ನಡೀತಾ ಇರ್ತದೆ ಅದೆಲ್ಲ ನಾವು ಭಾಗವಹಿಸುತ್ತೇವೆ, ಅದರಲ್ಲೆಲ್ಲ ನಾವು ಇರುತ್ತೇವೆ. ನೀನು ಪ್ರತ್ಯಕ್ಷನಾದಿ ಅಂತಾದ್ರೆ ಆವಾಗ ನಾವು ಗೋಕುಲದಲ್ಲಿದ್ದು ಆನಂದವನ್ನು ಪಡ್ತೇವೆ, ಉತ್ಸವಗಳನ್ನೆಲ್ಲ ಮಾಡ್ತೇವೆ. ಇಲ್ಲ ಅಂತಾದ್ರೆ ತ್ವದೀಕ್ಷೋತ್ಸವ ಭಂಗಹೀನಂ, ನೀನು ಪ್ರತ್ಯಕ್ಷನಾಗಲಿಲ್ಲ ಅಂತಾದ್ರೆ ವ್ರಜೇಮ ಹಂತ ಉಷಸಿ, ಉಷಕ್ಕಾಲ ಆಯ್ತು ಅಂದ್ರೆ ವಿಕುಂಠಂ, ನಾವು ಈ ಭೂಲೋಕದಲ್ಲಿರೋದಿಲ್ಲ ವೈಕುಂಠಕ್ಕೆ ಹೋಗ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ನೀನು ಪ್ರತ್ಯಕ್ಷನಾದಿ ಅಂತಾದ್ರೆ ಆವಾಗ ಯಾವುದೇ ಕಂಟಕ ಇಲ್ಲದೇನೆ, ಯಾವುದೇ ಬಾಧಕ ಇಲ್ಲದೇನೆ, ಶ್ರೇಷ್ಠವಾದಂತಹ ವೃಂದಾವನದಲ್ಲಿ ಇದ್ದುಕೊಂಡು ನಾವು ಆನಂದವನ್ನ ಸಂತೋಷವನ್ನ ಸಡಗವನ್ನ ಮಾಡ್ತೇವೆ. ನೀನು ಪ್ರತ್ಯಕ್ಷನಾಗಲಿಲ್ಲ ಅಂತಾದ್ರೆ ಆವಾಗ ಈ ನಾವು ಈ ಭೂಲೋಕವನ್ನು ಬಿಟ್ಟು ವೈಕುಂಠಕ್ಕೆ ಹೋಗಿಬಿಡ್ತೇವೆ ಅಂತ ಗೋಪಿಕಾಸ್ತ್ರಿ ಹೇಳ್ತಾ ಇದ್ದಾರೆ. ವಿಯೋಗೇ ತವ ಗೋವಿಂದ ದಿವಸೋತಿ ಭಯಂಕರ ಯನ್ನಿಷಾ ದಿಶಾ ವ್ಯಾಪ್ತ ತಮಿಸ್ರಾಕಂತ ಕಿಂ ಪುನಃ. ನೀನು ಒಂದು ಕ್ಷಣ ಇಲ್ಲ ಅಂತಾದ್ರೆ ಹಗಲಿನಲ್ಲಿ ನಮಗೆ ಇರ್ಲಿಕ್ಕೆ ಆಗೋದಿಲ್ಲ. ಭಗವಂತನನ್ನ ನೋಡದೇನೆ ಒಂದು ಕ್ಷಣವನ್ನು ಕೂಡ ಹಗಲಿನಲ್ಲಿ ನಮ್ಗೆ ಇರ್ಲಿಕ್ಕೆ ಆಗೋದಿಲ್ಲ. ಅದೂ ಅಲ್ಲದೆ ರಾತ್ರಿ ವೃಂದಾವನ ಕಾಡು, ಅದರಲ್ಲಿ ಮತ್ತಿನ್ಯಾರು ಇಲ್ಲ, ಇಂತಹ ಪ್ರದೇಶದಲ್ಲಿ ನೀನು ಇದೆ, ನಾವು ಹೇಗೆ ಇರ್ಲಿಕ್ಕೆ ಸಾಧ್ಯ? ಆದ್ದರಿಂದ ನಮಗೆ ಗೋಚರನಾಗುವಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಪದಾರವಿಂದಂ ಹೃದಿ ದೇಹಿನ ಪ್ರಿಯಂ ಸದಾ ಸ್ಮರನ್ ನಿರ್ಮಲ ದೇಹಿನ ಪ್ರಿಯಂ ತದೇಹಿ ಶಾಂತಸ್ತವನಂದನೋ ಜಯನ್ ನಿಹಂತಿ ಶಾಂತಸ್ತವನಂದನೋ ಜಯನ್. ಹೃದಯ, ನಮ್ಮ ಹೃದಯ ಕಮಲದಲ್ಲಿ ನಿಮ್ಮ ಪಾದವನ್ನ ಕೊಡು ಭಗವಂತ, ನಿನ್ನ ಪಾದದ ಚಿಂತನೆಯಲ್ಲಿ ನಾವಿದ್ದೇವೆ ಅಂತ ಅವರು ಕೊಂಡಾಡ್ತಾ ಇದ್ದಾರೆ. ಹೀಗೆ ಭಗವಂತನನ್ನ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ವಿಧಿಶರಣ ಪೂರ್ವ ಸುಮನಸ್ಸು ಮನಸ್ಸರಸಿ ನಿವಾಸ ಜಗತ ಜಗತ ತದಭಿನ್ನತಾ ತುಹಿನತೋ ಹಿನತೋ ದಹನೋಪರ ಸದೃಶತಾದೃಶತಾ. ಇಲ್ಲಿ ಈ ಸುಂದರ ಶ್ಲೋಕಗಳಲ್ಲಿ ಅನೇಕ ಶಾಸ್ತ್ರೀಯ ವಿಚಾರಗಳನ್ನ ಅವರು ಪಾದರಾಜರು ಹೇಳ್ತಾ ಇದ್ದಾರೆ. ಭಗವಂತ, ನೀನು ಎಲ್ಲ ಜಗತ್ತಿಗಿಂತ ವಿಲಕ್ಷಣನಾಗಿದ್ದಿ, ಭಿನ್ನನಾಗಿದ್ದಿ. ವಿಧಿಶರ್ವ ಪೂರ್ವ ಸುಮನಃ, ದೇವತೆಗಳು ಬ್ರಹ್ಮದೇವರು ರುದ್ರದೇವರು ಮೊದಲಾದ ದೇವತೆಗಳೇನಿದ್ದಾರೆ ಆ ಎಲ್ಲ ದೇವತೆಗಳಿಗಿಂತ ಮಿಗಿಲಾದವ, ಆ ಎಲ್ಲ ದೇವತೆಗಳಿಗಿಂತ ಭಿನ್ನನಾದವ ಅಂತ ಹೇಳ್ತಾ ಇದ್ದಾರೆ. ದೇವತೆಗಳಿಗಿಂತ ಭಿನ್ನ ಹೇಗೆ ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ತುಹೀನತಃ ದಹನ. ಹೇಗೆ ಹಿಮ ಮತ್ತೆ ಬೆಂಕಿ ಇದೆ, ಬೆಂಕಿ ಮತ್ತು ಹಿಮ, ಬೆಂಕಿ ಹಿಮ, ಬೆಂಕಿಗಿಂತ ಹಿಮ ಬೇರೆ ಆಗಿದೆ, ಹಿಮಕ್ಕಿಂತ ಬೆಂಕಿ ಬೇರೆ ಆಗಿದೆ. ಯಾಕೆ ಬೇರೆ ಆಗಿದೆ? ಬೆಂಕಿಯಲ್ಲಿ ಬಿಸಿ ಎಂಬುವಂತಹ ಗುಣ ಇದೆ, ಹಿಮದಲ್ಲಿ ತಂಪು ಎಂಬುವಂತಹ ಗುಣ ಇದೆ. ಆದ್ದರಿಂದ ಹೇಗೆ ಹಿಮ ಮತ್ತು ಬೆಂಕಿ ಹೇಗೆ ವಿಲಕ್ಷಣವಾಗಿದೆ, ಭಿನ್ನವಾಗಿದೆಯೋ ಅದರಂತೆ ಬ್ರಹ್ಮಾದಿ ದೇವತೆಗಳಿಗೆ ಹುಟ್ಟಿದೆ, ಮರಣ ಇದೆ, ದೋಷವುಳ್ಳಂಥವರಾಗಿದ್ದಾರೆ, ನಿನಗೆ ಅದ್ಯಾವುದೂ ಕೂಡ ಇಲ್ಲ. ಆದ್ದರಿಂದ ಅದಕ್ಕೆಲ್ಲದಕ್ಕೆಲ್ಲ ನೀನು ಭಿನ್ನನಾಗಿದ್ದಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಮಲಾಸನಚ್ಚ ಭವತೋ ಭವತೋ ಮಹತಿಂದಿರಾ ಕಿಲ ತಯಾಲತಯ ತರುವತ್ ಭವನ್ ಪರಿವೃತೋರಿ ವೃತೋದಯದಾವಸೇದ ಮನುತೆ ಮನುತೆ. ಬ್ರಹ್ಮದೇವರು ಅವತ್ತು ಈ ಶ್ಲೋಕವನ್ನು ಹೇಳಿದ್ದೆ. ಬ್ರಹ್ಮದೇವರು, ಅವರಿಂದ ಹುಟ್ಟಿದ ರುದ್ರದೇವರು, ಇದೇ ಮೊದಲಾದಂತಹ ಎಲ್ಲ ದೇವತೆಗಳಿಗಿಂತ ಮಿಗಿಲಾದವಳು ಲಕ್ಷ್ಮೀದೇವಿ. ಅಂತ ಲಕ್ಷ್ಮೀದೇವಿ ಕೂಡ ನಿನ್ನನ್ನು ಆಶ್ರಯಿಸಿಕೊಂಡಿದ್ದಾಳೆ. ಹಾಗಿರಬೇಕಾದ್ರೆ ನೀನು ಎಲ್ಲರಿಗಿಂತ ವಿಲಕ್ಷಣನಾಗಿದ್ದಿ, ಭಿನ್ನನಾಗಿದ್ದಿ, ಸರ್ವೋತ್ತಮನಾಗಿದ್ದಿ ಅಂತ ಕೊಂಡಾಡ್ತಾ ಇದ್ದಾರೆ. ಈ ಶ್ಲೋಕ ಅನೇಕ ಅರ್ಥಗಳಲ್ಲಿ ರಾಜರು ತಮ್ಮ ಉಪನ್ಯಾಸ ರತ್ನಮಾಲ ಅಂತನೋ ಗ್ರಂಥದಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂತಹ ಶ್ಲೋಕ ಇದು. ಹೀಗೆ ಅದನ್ನು ಹೇಳ್ತಾ ನಂತರದಲ್ಲಿ ನಿಗಮೋಸ್ತಿತೆ ಮತಿ ಮತೋತಿ ಮತೋ ನಿಖಿಲೇಶ್ವರತ್ವ ಸಮಯೇ ಸಮಯೇ ತಮಪಿ ತ್ಯಜಂತ್ಯ ಸುಭೃತ ಸುಭೃತ ಸ್ವನಯ ಕೃತೋಕ್ಷರಹಿತೈ ರಹಿತೈ. ವೇದ ಅನೇಕ ರೀತಿಯಲ್ಲಿ ನಿನ್ನ ಕೊಂಡಾಡ್ತಾ ಇದೆ. ನಿಗಮ, ವೇದ ನಿನ್ನ ಕೊಂಡಾಡ್ತಾ ಇದೆ. ಎಲ್ಲರಿಗಿಂತ ಮಿಗಿಲಾದವನು ಅಂತ ವೇದ ಕೊಂಡಾಡ್ತಾ ಇದೆ ನಿನ್ನ. ಹಾಗಿರ್ಬೇಕಾದ್ರೆ ನಿನ್ನ ಸರ್ವೋತ್ತಮ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ಹೀಗೆ ಶಾಸ್ತ್ರೀಯ ವಿಚಾರಗಳನ್ನ ಹೇಳ್ತಾ ನಂತರದಲ್ಲಿ ಜಗತ್ತು ಸತ್ಯ, ಜಗತ್ತಿಗಿಂತ ಭಗವಂತ ವಿಲಕ್ಷಣನಾಗಿದ್ದಾನೆ, ಭಿನ್ನನಾಗಿದ್ದಾನೆ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂತಹ ಜಗತ್ತು ಸತ್ಯವಾಗಿದೆ ಅಂತೆಲ್ಲ ಹೇಳ್ತಾ ಅನೇಕ ಭಯ ಹೇತು ತಸ್ಯ ನ ಚ ಕಂಪ ಕಥೋ ಭಯ ಹೇತು ತಸ್ಯ ಚಿತ ಏವ ಪರಂ ನಹಿ ಚಿದ್ಗತೆರ್ಥ ಮಹಿಮಾ ನಿಶಿತ ನಹಿ ಚಿದ್ಗತೆರ್ಥ ಇಹರಾತಿ ಹಿತಾನ್. ಭಗವಂತನ ಮಹಿಮೆಯನ್ನು ಹೇಳ್ತಾ ನೀನು ವೇದಗಳಲ್ಲಿ ಪ್ರತಿಪಾದಿತನಾಗಿದ್ದಿ, ವೇದ ಎಲ್ಲ ನಿನ್ನ ಕೊಂಡಾಡ್ತಾ ಇದೆ, ಅದೆಲ್ಲವೂ ಕೂಡ ಸತ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಮಾಣದಿಂದ ಸಿದ್ಧವಾಗುವಂಥದ್ದೇನಿದೆ ಅದು ಯಾವತ್ತೂ ಕೂಡ ಅದನ್ನು ಒಪ್ಪಲೇಬೇಕು. ಅದಕ್ಕೆ ಪ್ರಶ್ನೆ ಬರುತ್ತೆ, ಇವತ್ತು ನಮಗೆ ಸೂರ್ಯನಲ್ಲಿ ಛಿದ್ರ ಕಾಣುತ್ತೆ. ಯಾವಾಗ ಮರಣ ಸನ್ನಿಹಿತವಾದಾಗ ಸೂರ್ಯನಲ್ಲಿ ಛಿದ್ರ ಕಾಣುತ್ತೆ. ಛಿದ್ರ ಸೂರ್ಯನಲ್ಲಿ ಕಾಣಿಸ್ತು, ಸೂರ್ಯನಲ್ಲಿ ಛಿದ್ರ ಇಲ್ಲ. ಸೂರ್ಯನಲ್ಲಿ ಛಿದ್ರ ಕಾಣಿಸ್ತು ಅಂತಾದರೆ ಇನ್ನ ಕೆಲವೇ ದಿನಗಳಲ್ಲಿ, ಒಂದು ವಾರದಲ್ಲಿಯೋ ಅಥವಾ ಕೆಲವೇ ದಿನಗಳಲ್ಲಿ ಅವರಿಗೆ ಅಂತ್ಯಕಾಲ ಬಂದಿದೆ ಅಂತ ಅರ್ಥ. ಮರಣಕ್ಕೆ ಕೆಲವು ಸೂಚನೆಗಳನ್ನು ತೋರಿಸ್ತಾರೆ, ಮೊದಲಿಗೆ ಸೂರ್ಯನಲ್ಲಿ ಛಿದ್ರ ಕಾಣುತ್ತೆ. ಹಾಗೆ ಕಿವಿಯನ್ನ ನಾವು ಮುಚ್ಚಿಕೊಂಡಾಗ ಒಂದು ಧ್ವನಿ ಕೇಳುತ್ತೆ ನಮಗೆ, ಆ ಧ್ವನಿ ಅಂತ ಒಂದು ಕೇಳೋದಿಲ್ಲ. ಮರಣ ಸನ್ನಿಹಿತವಾದಾಗ ಏನು ಶಂಕರ ಧ್ವನಿ ಅಥವಾ ಸಮುದ್ರದ ಘೋಷದಂತ ಏನೊಂದು ಧ್ವನಿ ಕೇಳುತ್ತೆ, ಆ ಧ್ವನಿ ಮರಣ ಸನ್ನಿಹಿತವಾದಾಗ ಕೇಳೋದಿಲ್ಲ. ಸ್ವಪ್ನದಲ್ಲಿ ಅಭ್ಯಂಗ ಮಾಡಿಕೊಳ್ಳೋದು, ಕತ್ತೆ ಮೇಲೆ ಹೋಗೋದು, ಇಂತಹ ಎಲ್ಲ ಸೂಚನೆಗಳು ಬಂತು ಅಂತಾದ್ರೆ ಇನ್ನು ಕೆಲವು ದಿನಗಳಲ್ಲಿ ಒಂದೊಂದಕ್ಕೊಂದೊಂದು ಸೂಚನೆಗಳು, ವಾರದಲ್ಲಿ, ಮೂರು ದಿವಸದಲ್ಲಿ ಅಥವಾ ಇನ್ನ 10 ದಿವಸದಲ್ಲಿ. ಕಿವಿಯ ಘೋಷ ಕೇಳಲಿಲ್ಲ ಅಂತಾದ್ರೆ ಬಹಳ ಹತ್ತಿರದಲ್ಲಿ ಅವನಿಗೆ ಮರಣ ಇದೆ ಅಂತ ಅರ್ಥ ಅಂತ ಹೇಳ್ತಾರೆ. ಹೀಗೆ ಒಂದೊಂದಕ್ಕೂ ಕೂಡ ಹೇಳ್ತಾರೆ. ಈಗ ಸೂರ್ಯನಲ್ಲಿ ನಮಗೆ ಛಿದ್ರ ಕಾಣುತ್ತೆ, ಸೂರ್ಯನಲ್ಲಿ ಛಿದ್ರ ಕಾಣುತ್ತೆ, ಆ ಛಿದ್ರದಿಂದ ನಮಗೆ ಮರಣ ಅಂತ ಗೊತ್ತಾಗ್ತದೆ. ಛಿದ್ರ ಇದೆಯಾ? ಛಿದ್ರ ಇಲ್ಲ. ಇಲ್ಲದೇ ಇರುವಂತಹ ಛಿದ್ರ ಅದೇನಾಗಿದೆ? ಮರಣ ಸಾಧಕವಾಗಿ ಕಂಡಿದೆ. ಹಾಗೆ ಇಲ್ಲದೇ ಇರುವಂಥದ್ದು ಸಾಧಕ ಆಗಬಹುದು. ಇವತ್ತು ನಮಗೆ ಪ್ರತ್ಯಕ್ಷದಿಂದ ನಾವು ಒಂದನ್ನು ಹೇಳ್ತೇವೆ, ನಮಗೆ ಸರ್ಪ ಕಾಣಿಸುತ್ತೆ, ಇರೋದಿಲ್ಲ, ಅಲ್ಲಿರೋದು ಹಗ್ಗ. ಹಗ್ಗವನ್ನು ನೋಡಿದ ಹಾವು ಅಂತ ಹೆದರ್ಕೊಳ್ತಾರೆ. ಹಾವು ಅಂತ ಹೆದರ್ಕೊಂಡು ಇವನಿಗೆ ಭಯ ಉಂಟಾಗುತ್ತೆ. ಕೆಲವರಿಗೆ ಯಾರ ಹಾರ್ಟ್ ಬಹಳ ದುರ್ಬಲ ಆಗಿರುತ್ತೆ, ಅವರು ಕೂಡಲೇ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಯೂ ಇರುತ್ತೆ. ಆ ಸರ್ಪ ಅಲ್ಲದೆ ಇರುವಂತಹ ಹಗ್ಗವನ್ನೇ ನೋಡಿ ಅವನು ಭ್ರಮಿಸಿಕೊಂಡು ಭಯ ಉಂಟಾಗಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ. ಭಯ ಅದೆಲ್ಲೂ ಕೂಡ ಯಾವುದರಿಂದ ಆಗಬೇಕು? ಸರ್ಪದಿಂದ ಆಗುತ್ತೆ. ಸರ್ಪ ಅಲ್ಲಿಲ್ಲ, ಇಲ್ಲದೇ ಇರುವಂಥದ್ದು ಸಾಧಕ ಆಗಬಹುದು. ಆದ್ದರಿಂದ ಇವತ್ತು ಭಗವಂತ ದೇವರ ಭೇದ ಇದನ್ನೆಲ್ಲ ಹೇಳ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಸತ್ಯ ಅಲ್ಲ, ಇದೆಲ್ಲವೂ ಕೂಡ ಸುಳ್ಳೆ ಅಂತ ಅನೇಕ ರೀತಿಯಲ್ಲಿ ಅವರು ಸಮರ್ಥನೆ ಮಾಡ್ತಾರೆ. ಅದಕ್ಕೆ ವದರಾಜರು ಉತ್ತರ ಕೊಡ್ತಾರೆ. ಗೋಪಿಕಾಸ್ತ್ರೀ ಹೇಳ್ತಾರೆ, ಭಯ ಹೇತು ತಾಸ್ಯ, ಅಲ್ಲಿ ಭಯ ಉಂಟಾಗಿದ್ದು ಸುಳ್ಳಾದಂತ ಹಾವಿನಂದ ಅಲ್ಲ. ಅಲ್ಲಿ ಹಾವಿಲ್ಲ, ಅಲ್ಲಿ ಇಲ್ಲದೇ ಇರುವ ಹಾವಿನಿಂದ ಭಯ ಉಂಟಾಗಿದ್ದಲ್ಲ, ಮತ್ತೆ ಉಂಟಾಗಿದ್ದು ಯಾವುದರಿಂದ? ಹಾವಿನ ಭ್ರಮೆಯಿಂದ, ಹಾವಿನ ಜ್ಞಾನದಿಂದ. ಹಾವಿನ ಜ್ಞಾನ ಏನಿದೆ ಅದು ಸುಳ್ಳಲ್ಲ, ಅದು ಸತ್ಯವೇ ಆಗಿದೆ. ಸತ್ಯವೇ ಆಗಿರುವಂತಹ ಹಾವಿನ ಜ್ಞಾನ ಅದೇನು ಮಾಡ್ತಾ ಇದೆ? ಭಯವನ್ನು ತಂದು ಕೊಡ್ತಾ ಇದೆ. ಹಾಗೆಯೇ ಸತ್ಯವೇ ಆಗಿರುವಂತಹ ಸೂರ್ಯನಲ್ಲಿ ಛಿದ್ರದ ಜ್ಞಾನ ಅದೇನು ಮಾಡುತ್ತೆ ಅಂತಂದ್ರೆ ಮರಣವನ್ನು ಸೂಚನೆ ಮಾಡುತ್ತೆ. ಸೂರ್ಯನಲ್ಲಿ ಛಿದ್ರ ಇಲ್ಲ, ಛಿದ್ರ ಸೂಚಕ ಅಲ್ಲ, ಇಲ್ಲದೇ ಇರೋದು ಸೂಚಕ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಾಧಕವೂ ಆಗೋದಿಲ್ಲ, ಇರೋದೇ ಸಾಧಕವಾಗೋದು, ಸತ್ಯವೇ ಸಾಧಕವಾಗುತ್ತೆ. ಸೂರ್ಯನಲ್ಲಿ ಛಿದ್ರ ತೋರುತ್ತೆ, ಆ ಛಿದ್ರದ ಜ್ಞಾನ ನಮಗೆ ಸಾಧಕ ಆಗುತ್ತೆ. ಹೀಗೆ ಅನೇಕ ವೇದಗಳಿಂದ, ಹಾಗೆ ಯುಕ್ತಿಗಳಿಂದ, ಪ್ರತ್ಯಕ್ಷದಿಂದ, ಅನುಭವದಿಂದ ನಮಗೆ ಭೇದ, ತಾರತಮ್ಯ ಅದೆಲ್ಲವೂ ಕೂಡ ನಮಗೆ ಸಿದ್ಧವಾಗಿದೆ. ಇಂತಹ ಭಿನ್ನವಾದ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನಾಗಿ ಸರ್ವೋತ್ತಮನಾಗಿ ನೀವಿದ್ದಿ ಅಂತ ಅವರು ಹೇಳ್ತಾ ಇದ್ದಾರೆ. ಸ್ಮೃತಿ ಭಾರತಾವರಣ ಪುರಾಣ ಪುರಾತನ ವೇದ ಶಾಸ್ತ್ರ ವಿಭವಂ ವಿಭವಂ ಪರಮಂ ಚ ಮಾನ ಸಮೈ ಸಮೈ ಅನೃತಂ ವದನ್ನ ಸುಸಭಾ ಸುಸಭಾ. ಅನೇಕ ಸ್ಮೃತಿಗಳು, ಪುರಾಣಗಳು, ವೇದಗಳು, ಅದರಿಂದ ಎಲ್ಲ ಅದರ ವೈಭವದಿಂದ ಪ್ರತಿಪಾದಿತನಂತಹ ವ್ಯಕ್ತಿ ನೀನು, ಹಾಗೆ ಅಂತ ಭಗವಂತನನ್ನ ಕೊಂಡಾಡ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಅವರು ಎಲ್ಲ ಕಡೆ ಭಗವಂತನ ಹುಡುಕ್ತಾ ಅನೇಕ ರೀತಿಯಲ್ಲಿ ಭಗವಂತನನ್ನು ಕೊಂಡಾಡ್ತಿರುವ ಕಾಲದಲ್ಲಿ ಆವಾಗ ಅಲ್ಲಿ ಭಗವಂತ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಸಾಮಾನ್ಯರಾದ ವ್ಯಕ್ತಿಗಳು ಗೋಪಿಕಾಸ್ತ್ರೀಯರಲ್ಲ, ಅವರಿಗೆ ಶಾಸ್ತ್ರಜ್ಞಾನ ಇದೆ, ಅವರು ಒಳ್ಳೆಯ ಜ್ಞಾನಿಗಳು, ಭಗವಂತನ ಬಗ್ಗೆ ಬಹಳಷ್ಟು ತಿಳಿದುಕೊಂಡಂಥವ್ರು. ಅವರು ಭಗವಂತನ ಬಗ್ಗೆ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡಿದಾಗ, ಕೊಂಡಾಡಿದಾಗ ಆವಾಗ ಭಗವಂತ ಅವರಿಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಗೋಪೀನಾಂ ಪರಿತಾಪ ಮಿತ್ಯುಡಪದೆ ಕೃಷ್ಣಾಯ ಶಂಸನ್ನಿಮ ಪ್ರಾಪಾಭ್ಯಂತಿ ಕಮಚ್ಯುತೆಂದುರ್ದಿತ ತತ್ಪುಣ್ಯ ಪುಂಜಾಚಲ. ಅಲ್ಲಿ ಸೂರ್ಯ ಅಸ್ತ, ಚಂದ್ರ ಅಸ್ತ ಆಗುವ ಸಮಯ, ಕೃಷ್ಣ ಯಾವ ಪ್ರತ್ಯಕ್ಷ ಆದ ಅಂತಂದ್ರೆ ಚಂದ್ರ ಅಸ್ತ ಆಗುವ ಸಮಯ, ಆಗ ಕೃಷ್ಣ ಅಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರ ಹೋಗಿ ಹೇಳ್ತಾ ಇದ್ದಾನೆ, ಚಂದ್ರ ಇವರ ದುಃಖವನ್ನೆಲ್ಲ ನೋಡಿ, ಏನು ಗೋಪಿಕಾಸ್ತ್ರೀಯರೆಲ್ಲ ದುಃಖವನ್ನು ಪಡ್ತಾ ಇದ್ದಾರೆ, ಕೃಷ್ಣನನ್ನ ಕೊಂಡಾಡ್ತಾ ಅರ್ಥನಾದವನ್ನು ಮಾಡ್ತಾ ಇದ್ದಾರೆ. ಅಂಥವರ ಅರ್ಥನಾದವನ್ನ ಕೇಳಿ ಚಂದ್ರ ಅವನು ಕೃಷ್ಣನಿಗೆ ವಿಚಾರವನ್ನು ತಿಳಿಸೋಣ ಅಂತ ಅವನು ಸಮುದ್ರಕ್ಕೆ ಹೋಗಿದ್ದಾನೆ. ಈಗ ಸಮುದ್ರ ಶೇಷಾಯಿ ಆಗಿದ್ದಾನಲ್ಲ ಭಗವಂತ, ಅಲ್ಲಿ ಭಗವಂತ ನೆಲೆಸಿರೋ ಭಗವಂತನಿಗೆ ತಿಳಿಸೋಣ ಅಂತ ಅಲ್ಲಿ ಹೋಗ್ತಾ ಇದ್ದಾರೆ. ಚಂದ್ರ ಹೋಗಿ ಅಲ್ಲಿರುವಂತಹ ಭಗವಂತನನ್ನ ತಿಳಿಸ್ತಾ ಇದ್ದಾನಂತೆ. ಹೀಗೆ ಅವರೆಲ್ಲ ಅರ್ಥನಾದ ಮಾಡ್ತಿದ್ದಾರೆ ಅಂತ ಆವಾಗ ಕೃಷ್ಣನಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಹೀಗೆ ಪ್ರತ್ಯಕ್ಷನಾದಾಗ, ಕೃಷ್ಣ ಪ್ರತ್ಯಕ್ಷನಾದ ಕ್ಷಣದಲ್ಲಿ ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ಕೃಷ್ಣನನ್ನ ಸುತ್ತರೆದಿದ್ದಾರೆ, ಕೃಷ್ಣನ ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಎಲ್ಲರೂ ಕೂಡ ಕೃಷ್ಣ ಕೈ ಬಿಟ್ಟು ಓಡಿ ಹೋದರೆ ಅಂತ ಕೃಷ್ಣನನ್ನ ಒಬ್ಬರು ಕೈ ಹಿಡಿದಿದ್ದಾರೆ, ಒಬ್ರು ಕಾಲು ಹಿಡಿದಿದ್ದಾರೆ, ಎಲ್ಲರೂ ಕೂಡ ಕೃಷ್ಣ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾದ್ರೂ ಕೃಷ್ಣ ಓಡಿ ಹೋದರೆ ಅಂತ ಎಲ್ಲರೂ ಕೂಡ ಹಿಡ್ಕೊಂಡಿದ್ದಾರೆ ಅನೇಕ ರೀತಿಯಲ್ಲಿ. ಅನ್ಯಾಚ ತಂಭ್ರತಿ ನಿಮ ನಿಧಾಯ ನಿಮೀಲಿತಾಕ್ಷಿ ಧನ್ಯಾಪ್ರಿಯಂ ಪುಲಕ ಶೋಭಿತ ಸರ್ವಗಾತ್ರಿ ಖಿನ್ನಾಮ ನಾಸ್ತಿ ಮುನಿ ಮಾರ್ಗದು ಶಾಂಹಿ ಲೋಕೆ. ಮುನಿಗಳ ಮಾರ್ಗವನ್ನು ಅನುಸರಿಸಿದಂಥವರವರು ಕೃಷ್ಣನನ್ನು ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುನಿಗಳ ಮಾರ್ಗವನ್ನು ಅನುಸರಿಸಿದವರು ಹಿಂದೆ ಹೇಳಿದಂತೆ ಕಾಡಿನಲ್ಲಿ ರಾತ್ರಿ ಹೊತ್ತಿನಲ್ಲಿ ಹಗಲು ರಾತ್ರಿ ಇಲ್ಲದೇನೆ, ಚಳಿ ಮಳೆ ಗಾಳಿ ಯಾವ ಭಯ ಇಲ್ಲದೇನೆ, ಮನೆ ಎಲ್ಲರನ್ನೂ ಕೂಡ ಬಿಟ್ಟು ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಕೃಷ್ಣನಿಗೋಸ್ಕರ ಬಂದಂಥವರು. ಆದ್ದರಿಂದ ಮುನಿಗಳ ಮಾರ್ಗವನ್ನು ಅನುಸರಿಸಿದಂತಹ ಅವರಿಗೆ ಕೃಷ್ಣ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ, ಕೃಷ್ಣ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭಗವಂತನನ್ನ ಸರಿಷ್ಯತಿ ಪ್ರಾಗಿವ ಕಂಚಿದಾಸಂ ಮನೋರಮಂಶೌರಿ ಜೀವ ಭಿತ್ಯ ಪರಸ್ಪರಾಬದ್ಧ ಮನೋಜ್ಞ ಹಸ್ತಾಹ ವಿರೇಜುರಿಂದೀವರ ಲೋಚನಸ್ತಾಹ. ಕೃಷ್ಣ ಮಧ್ಯದಲ್ಲಿದ್ದಾನೆ, ಸುತ್ತಲೂ ಕೂಡ ಗೋಪಿಕಾಸ್ತ್ರೀಯರು ಸುತ್ತೊರೆದಿದ್ದಾರೆ. ಅವರೆಲ್ಲರೂ ಕೂಡ ಪರಸ್ಪರ ಬಂಧನವನ್ನು ಮಾಡಿಕೊಂಡು ಅಂದ್ರೆ ಕೈ ಹಿಡ್ಕೊಂಡು ಸುತ್ತೊರೆದಿದ್ದಾರೆ, ಕೃಷ್ಣ ಮಧ್ಯದಲ್ಲಿದ್ದಾನೆ. ಅದನ್ನು ರಾಜರು ಹೇಳ್ತಾರೆ, ಹಾಗೆ ಸುತ್ತೊರೆದಿದ್ರು ಗೋಪಿಕಾಸ್ತ್ರೀಯರು, ಹಾಗೆ ಸುತ್ತೊರೆದಿದ್ರು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಕೃಷ್ಣ ಏನಾದ್ರೂ ಮಧ್ಯದಲ್ಲಿದ್ದವರು ಯಾವ್ದಾದ್ರು ಮಾರ್ಗ ತಪ್ಪಿಸಿಕೊಂಡು ಹೋಗಿಬಿಟ್ರೆ ಅಂತ ಸುತ್ತಲೂ ಕೂಡ ಒಬ್ಬರಿಗೊಬ್ಬರು ಕೈ ಗಟ್ಟಿಯಾಗಿ ಹಿಡಿದುಕೊಂಡು ಆ ಕೃಷ್ಣನಿಗೆ ಸುತ್ತೋದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಹಿಂದೆ ಒಬ್ಬಳನ್ನು ಕರ್ಕೊಂಡು ಹೋಗಿಬಿಟ್ಟಿದ್ನಲ್ಲ ಕೃಷ್ಣ, ಹಾಗೆ ನಮ್ಮ ಮಧ್ಯದಲ್ಲಿ ಯಾರಾದ್ರೂ ಹಿಡ್ಕೊಂಡು ಹೋಗಿಬಿಟ್ರೆ ಅಂತ ಎಲ್ಲರ ಕೈ ಹಿಡ್ಕೊಂಡಿದ್ದಾರೆ. ಯಾಕೆ ಇವಳ ಕೈ ಹಿಡ್ಕೊಂಡು ಹೋಗಿಬಿಟ್ರೆ ಕೃಷ್ಣ ಅಂತ ಅವಳ ಕೈ ಹಿಡ್ಕೊಂಡಿದ್ದಾರೆ ಅಂತ. ಹೀಗೆ ಪರಸ್ಪರವಾಗಿಯೂ ಕರ್ಕೊಂಡು ಹೋಗಿ ಎಲ್ಲರೂ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಯಾರನ್ನು ಬೇಡ ಅಂತ ಪರಸ್ಪರವಾಗಿ ಎಲ್ಲರೂ ಕೂಡ ಕೈಗಳನ್ನು ಹಿಡಿದುಕೊಂಡು ಆ ಮಂಡಲವನ್ನು ಮಾಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ, ಕೃಷ್ಣ ಮಧ್ಯದಲ್ಲಿದ್ದಾನೆ ಅಂತ ಹೇಳ್ತಿದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಆ ಕೃಷ್ಣನೊಟ್ಟಿಗೆ ವಿಹಾರವನ್ನ ಮಾಡ್ತಾ ಇದ್ದಾರೆ. ವಿಲಾಸಮಸ್ಯಂ ವರ ಸಿದ್ಧ ಸತ್ಕೃತ, ವಿಲಾಸಮಸ್ಯಂ ವರ ಸಿದ್ಧ ಸತ್ಕೃತ, ತತಾನ ವೀಣಾಧ್ವನಿ ಗಾನ ವಿದ್ಯೆಯ, ತತಾನ ವೀಣಾಧ್ವನಿ ಗಾನ ವಿದ್ಯೆಯ. ಅಲ್ಲಿ ಇವರ ವಿಲಾಸ ಅದ್ಭುತವಾಗಿತ್ತು. ವರ ಸಿದ್ಧ ಸತ್ಕೃತ, ಶ್ರೇಷ್ಠರಾದ ಸಿದ್ಧರೇನಿದ್ದಾರೆ ಅವರಿಂದ ಪೂಜಿತವಾದಂತಹ ವಿಲಾಸ, ತತಾನ ವೀಣಾಧ್ವನಿ ಗಾನ ವಿದ್ಯೆಯ, ನವೀನ ಅಧ್ವನಿ ಗಾನ ವಿದ್ಯೆಯ, ಶ್ರೇಷ್ಠವಾದಂತಹ ಆ ದಾರಿಯಲ್ಲಿ ಗಾನ ವಿದ್ಯೆಯಿಂದ ವೀಣೆಯನ್ನು ಕೆಲವರು ನುಡಿಸ್ತಾ ಇದ್ದಾರೆ, ಕೆಲವರು ವೀಣೆಯನ್ನು ನುಡಿಸ್ತಾ ಇದ್ದಾರೆ, ಕೆಲವರು ಕಾಚಿತು, ಕೆಲವರು ಒಬ್ಬಳು ಕೃಷ್ಣನ ಅನುಸರಿಸ್ತಾ ಹಾಡ್ತಾ ಇದ್ದಂತೆ, ಕೃಷ್ಣನಂತೆ ಮಧುರವಾದ ಕಂಠದಿಂದ ಗಾನ ಮಾಡ್ತಾ ಇದ್ದಾಳಂತೆ. ಇದೆಲ್ಲಿ ಮತ್ತೊಂದು ಕಡೆ ಕೃಷ್ಣನ ಧ್ವನಿ ಕೇಳಿಸ್ತಾ ಇದೆಯಲ್ಲ ಅಂತ ಎಲ್ಲರೂ ಕೂಡ ಅದೇ ಧ್ವನಿಗೆ ಆಕರ್ಷಿತರಾಗಿ ಎಲ್ಲಿ ಬರ್ತಾ ಇದ್ದಾರಂತೆ. ಅವಳು ಮೋಹಕವಾಗಿ ಕೃಷ್ಣನಂತೆ ಧ್ವನಿಯನ್ನ ಮಾಡಿ ಅಲ್ಲಿ ಹಾಡ್ತಾ ಇದ್ದಾಳೆ, ಎಲ್ಲರೂ ಕೂಡ ಅಲ್ಲಿ ಬಂದರಂತೆ. ಎಲ್ಲರೂ ಅಲ್ಲಿ ಬಂದಾಗ ಇವಳು ನೇರವಾಗಿ ಕೃಷ್ಣ ಅಂದ್ರೆ ಓಡಿ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಹೀಗೆ ವಿಚಿತ್ರವಾದಂತಹ ಆಟಗಳನ್ನು ಆಡ್ತಾ ಇದ್ದಾರೆ ಅಂತ ರಾಜರು ಸೊಗಸಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಈ ಜಿಂಕೆಯನ್ನು ಬೇಟೆ ಆಡಬೇಕಾದ್ರೆ ಬೇಟೆಗಾರ ಏನು ಮಾಡ್ತಾನೆ, ಜಿಂಕೆಯನ್ನು ಹಿಡಿಬೇಕಾದ್ರೆ ಹಾಡನ್ನು ಹಾಡ್ತಾನೆ. ಹಾಡನ್ನು ಹಾಡಿದಾಗ ಆ ಹಾಡಿಗೆ ಮರಳಾಗಿ ಜಿಂಕೆ ಅದರ ಹತ್ರನೇ ಬರ್ತಾ ಹೋಗುತ್ತೆ, ಅದರ ಹತ್ರ ಬಂದಾಗ ಅದನ್ನು ಹಿಡಿತಾನೆ. ಹಾಗೆ ಆ ಮಾರ್ಗವನ್ನು ಅನುಸರಿಸಿ ಇವಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಕೃಷ್ಣನ ಧ್ವನಿಯನ್ನೇ ಅನುಸರಿಸಿ ಹಾಡ್ತಾ ಇದ್ದಾಳೆ. ಎಲ್ಲರೂ ಕೂಡ ಅವಳ ಹತ್ರ ಬಂದಾಗ ಅವಳು ಕೃಷ್ಣನ ಹತ್ರ ಹೋಗ್ತಾ ಇದ್ದಾಳೆ ಅಂತ ಹೀಗೆ ಅದ್ಭುತವಾಗಿ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಭಾಸುರ ಗೀತ ಶೋಭ ವಿಭಾತಿ ವೃಂದಾವನ ರಾಸಲೀಲಾ. ವೃಂದಾವನದ ಆ ರಾಸಲೀಲೆ ಅದ್ಭುತವಾದಂಥದ್ದು. ಕೃಷ್ಣನ ವಿಹಾರ ಅದು ದೇವತೆಗಳಿಂದ ವರ್ಣಿತವಾಗುವಂತಹ ವಿಹಾರ. ಅದನ್ನ ಹೇಳ್ತಾ ರೋಮ್ನಾಭರ್ಷಣ ಕಾರಿಣಿ ಶ್ರವಣತ ಪಬೋಹ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸ್ವರ ಮಂಡಲೀಶು ಮಹಿತಃ ಸರ್ಗವಷ್ಟನೋ ಎಂಬುದಾಂ. ಹೀಗೆ ಕೃಷ್ಣನ ವಿಜಯದಲ್ಲಿ 8 ಸರ್ಗಗಳು ಆಗಿವೆ. ಮುಂದೆ ಕೃಷ್ಣ ರಾಸಲೀಲೆಯನ್ನ ಅದ್ಭುತವಾಗಿ ವಾದರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣನ ಆ ರಾಸಲೀಲೆ ಹೇಗಿತ್ತು? ಮಂಡಲೀಕೃತ ಮನೋರಮ ರಾಮ ಕುಂಡಲದ್ಯುತಿ ಸುದೀಪಿತ ಸೀಮಾ ಗಂಡ ಚುಂಬನ ಕುತೂಹಲ ಕಾಮ ಖಂಡಿತಾನನ ಸರೋರುಹ ಧಾಮ ಮುಚ್ಚಮಾನ ಕಬರೀಭರ ಬಂಧ ಪ್ರೋಚ್ಯಮಾನ ರಸದತ್ರ ಮುಕುಂದ. ಅದ್ಭುತವಾದ ಕೃಷ್ಣ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿದ್ದಾನೆ. ಹಿಂದೆ ಒಂದು ಹೇಳಿದ್ರು, ಒಂದು ಮಂಡಲನ್ನು ಮಾಡಿದ್ದಾನೆ, ಆ ಮಂಡಲ ಸುತ್ತಮುತ್ತ ಗೋಪಿಕಾಸ್ತ್ರೀ ಮಧ್ಯದಲ್ಲಿ ಕೃಷ್ಣ ಅಂತ. ಇನ್ನೊಂದು ಮಂಡಲ ಅಲ್ಲಿ ಹೇಗೆ ಅಂತಂದ್ರೆ ಕೃಷ್ಣ ಗೋಪಿಕೆ, ಕೃಷ್ಣ ಗೋಪಿಕೆ. ಹೀಗೆ ಕೃಷ್ಣ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿದ್ದಾನೆ, ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿಕೊಂಡು ವಿಹಾರವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭಗವಂತನ ಆ ರೂಪ ಅದ್ಭುತವಾಗಿ ತೋರುತ್ತಾ ಇದೆ. ಪಾಂಡುರಂಗ ರವಿರತ್ರ ಲಲಾಸ ಅಂತ ಹೇಳ್ತಾ ಇದ್ದಾರೆ. ಪಾಂಡುರಂಗ ಭಗವಂತ ಇಲ್ಲಿ ವಿರಾಜಮಾನನಾಗಿದ್ದಾನೆ. ಒಮ್ಮೆ ನೋಡುವಾಗ ಇಲ್ಲಿ ಹೇಳ್ತಾ ಒಳ್ಳೆ ಮದ್ದಾನೆ ಅಂತ ಕೃಷ್ಣ ತೋರ್ತಾ ಇದ್ದಾನೆ. ಹಾಗೆ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಕಂಜನಾಭ ಬಹು ಸುಂದರ ವೇಷ, ಭಗವಂತ ಒಳ್ಳೆಯ ಆನೆಯಂತೆ ಮದ್ದಾನೆಯಂತೆ ಕೃಷ್ಣ ತೋರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹರಭಸ್ವ ದುರಸಾತ ಕಲಾಶ ಪುರಿತ ಸ್ಮರ ಶತಾಧಿಕ ಭಾಸ. ಕೃಷ್ಣ ಎಂಥವನು ಸಾಕ್ಷಾತ್ ಮನ್ಮಥ, ಮನ್ಮಥ ಕೋಟಿ ಮನ್ಮಥ ಲಾವಣ್ಯ ಭಗವಂತನಿಗೆ. ವಾದರಾಜರು ಇದರಲ್ಲಿ ದಶಾವತಾರದಲ್ಲಿ ಹೇಳ್ತಾ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಲಸಮಾನಾತ್ಮ ಮುಂಜಿ ಲಸಮಾನ ಅಂತ ಕೃಷ್ಣನ ಸ್ತೋತ್ರ ಮಾಡ್ತಾರೆ ವಾಮನನ್ನ. ಎಂಥವನು ಭಗವಂತ! ಮೀನಾಂಕ ಅಂದ್ರೆ ಮನ್ಮಥ, ಅವನಿಗೆ ಒಂದು ವೇಳೆ ಶರೀರ ಇತ್ತು ಅಂತ ಆದ್ರೆ, ಹಾಗೆ ನಿರ್ಮಲನಾದ ಚಂದ್ರ, ಅಂಥ ಕೋಟಿ ಚಂದ್ರರು ಕೋಟಿ ಮನ್ಮಥರು ಸೇರಿದರೆ ಏನೊಂದು ಲಾವಣ್ಯ ಇರಬೇಕು, ಅದಕ್ಕಿಂತ ಮಿಗಿಲಾದ ಸೌಂದರ್ಯ ಕೃಷ್ಣನಲ್ಲಿದೆ ಅಂತ ರಾಜರು ಕೊಂಡಾಡ್ತಾ ಇದ್ದಾರೆ. ಅಷ್ಟು ಸುಂದರತಮನಾದ ಕೃಷ್ಣ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿಕೊಂಡು ಅನೇಕ ಹಾರಗಳು, ಆಭರಣಗಳು ಅದನ್ನೆಲ್ಲ ಧರಿಸಿಕೊಂಡು ಕೃಷ್ಣ ವಿಹಾರವನ್ನು ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಅವಾಗ ಎಷ್ಟು ವಯಸ್ಸು? 7-8 ವರ್ಷದ ಬಾಲಕ ಕೃಷ್ಣ. 7-8 ವರ್ಷದ ಬಾಲಕ ಕೃಷ್ಣ ಅದ್ಭುತವಾಗಿ ವಿಹಾರವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಅನೇಕ ಪ್ರಶ್ನೆಗಳೇನು ಬರ್ತಾ ಇವೆ. ಕೃಷ್ಣ ಹೀಗೆ ಗೋಪಿಕಾಸ್ತ್ರೀಯರೊಟ್ಟಿಗೆ ವಿಹಾರವನ್ನು ಮಾಡಿದ ಅಂತಂದಾಗ ಕೃಷ್ಣ ಜಾಡ ಅಂತನ್ನುವ ಆಪತ್ತಿ ಬರ್ತಾ ಇದೆ. ಅದಕ್ಕೆಲ್ಲ ಶುಕಾಚಾರ್ಯರಿಗೆ ಪರಿಹಾರವನ್ನು ಮಾಡ್ತಾ ಇದ್ದಾರೆ. ರಾಸ ಪಂಚಕ ಅಂತ ಇಲ್ಲಿ 2 ಸರ್ಗಗಳಲ್ಲಿ, 1.5 ಸರ್ಗದಲ್ಲಿ ವಾದಿರಾಜರು ವರ್ಣನೆ ಮಾಡಿದರೆ, ಭಾಗವತದಲ್ಲಿ 5 ಅಧ್ಯಾಯಗಳಲ್ಲಿ ಶುಕಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಅವಾಗ ಕೇಳ್ತಾರೆ ಪರೀಕ್ಷನ್ ಮಹಾರಾಜರು, ಸ್ವಾಮಿ ನೀವು ಕೃಷ್ಣನ ಬಗ್ಗೆ ಅಷ್ಟರ ಹೇಳ್ತಾ ಇದ್ದೀರಿ, ಕೃಷ್ಣ ಹಾಗೆ ವಿಹಾರ ಮಾಡಿದ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಅದು ಸನ್ಯಾಸಿಗಳಂತಿರುವಂತಹ ನೀವು ಅದರ ಬಗ್ಗೆ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆವಾಗ ಅವ್ರು ಹೇಳ್ತಾ ಇದ್ದಾರೆ, ಕೃಷ್ಣ ನಮ್ಮಂಥವನ್ನೆಲ್ಲ, ಕೃಷ್ಣನ ಬಗ್ಗೆ ಈ ದೋಷಕ್ಕೆ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನಲ್ಲಿ ಅಂತಹ ದೋಷನೇ ಇಲ್ಲ, ಅವನು ಕಾಮ ದೂರ, ಅವನಿಗೆ ಯಾವ ಕಾಮನೆಗಳು ಕೂಡ ಭಗವಂತನಿಗೆ ಇಲ್ಲ. ಅಂಥವನು ಭಗವಂತ, ಅವನು ಅವರೇನು ತಪಸ್ಸನ್ನು ಮಾಡಿದ್ದಾರೆ ಅವರು, ಮತ್ತು ಅದಲ್ಲದೇನು ಅಪ್ಸರಾ ಸ್ತ್ರೀಯರು, ಅಪ್ಸರಾ ಸ್ತ್ರೀಯರಾದ್ದರಿಂದ ಅವರೊಟ್ಟಿಗೆ ವಿಹಾರ ಮಾಡಿದ. ಅದಲ್ಲದೇನೆ ನಮ್ಮ ಗುರುಗಳು ಅನೇಕ ರೀತಿಯಲ್ಲಿ ಇದಕ್ಕೆ ಉತ್ತರಗಳನ್ನು ಕೊಡ್ತಾ ಇರ್ತಾರೆ. ಈ ನೀವು ಯಾವ ರೀತಿಯಲ್ಲಿ ಪ್ರಶ್ನೆ ಮಾಡಿದರೂ ಇದರಲ್ಲಿ ಉತ್ತರಗಳಿವೆ. ನೀವು ಸಾಮಾಜಿಕ ದೃಷ್ಟಿಯಿಂದ ಪ್ರಶ್ನೆ ಮಾಡ್ತಿರೋ ಅಥವಾ ಆಧ್ಯಾತ್ಮಿಕವಾಗಿ ಪ್ರಶ್ನೆ ಮಾಡ್ತಿರೋ ಅಂತ ಕೇಳುತ್ತೆ. ಸಾಮಾಜಿಕವಾಗಿ ಪ್ರಶ್ನೆ ಮಾಡಿದರೆ ಕೃಷ್ಣ ಹೀಗೆ ಮನುಷ್ಯರಿಗೆ, ಜನತೆಗೆಲ್ಲ ಉಪದೇಶ ಮಾಡಲಿಕ್ಕೆ ಹೊರಡ್ಲಿಕ್ಕೋಸ್ಕರ ಬಂದವ ಕೃಷ್ಣ, ಹೀಗೆ ಸ್ತ್ರೀಯರೊಟ್ಟಿ ವಿಹಾರ ಮಾಡಿದ ಅಂತಾದ್ರೆ ನಾಳೆ ಜನ ಏನ್ ಅನ್ಕೊಳ್ತಾರೆ? ಜನ ಕೃಷ್ಣನ ಈ ಅಂಶದಲ್ಲಿ ಅನುಕರಿಸಿದ್ರೆ ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಗೋಪಿಕಾಸ್ತ್ರೀ ಅವ್ರದ್ದು ತಪ್ಪು, ಯಾಕೆ ಗೋಪಿಕಾಸ್ತ್ರೀಯರೆಲ್ಲ ತಮ್ಮ ಮನೆ ಎಲ್ಲವನ್ನು ಕೂಡ ಬಿಟ್ಟು ರಾತ್ರಿ ಹೊತ್ತಿನಲ್ಲಿ ಕೃಷ್ಣನೊಟ್ಟಿಗೆ ವಿಹಾರ ಮಾಡಿದ್ದಾರೆ, ಅದು ತಪ್ಪಲ್ಲವಾ ಅಂತ ಪ್ರಶ್ನೆ. ಅದಕ್ಕೆ ಸಾಮಾಜಿಕವಾಗಿ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಯಾಕೆಂತಂದ್ರೆ ಕೃಷ್ಣ ಆ ಹೊತ್ತಿನಲ್ಲಿ ತನ್ನ ಮನೆಯಲ್ಲೇ ಇದ್ದ, ನಂದಗೋಪನ ಮನೆಯಲ್ಲೇ ಇದ್ದ. ಗೋಪಿಕಾಸ್ತ್ರೀಯರು ಕೂಡ ತಮ್ಮ ತಮ್ಮ ಮನೆಗಳಲ್ಲೇ ಇದ್ದಾರೆ, ಅವರೆಲ್ಲೂ ಕೂಡ ವೃಂದಾವನದಲ್ಲಿ ಕಾಣಿಸ್ತಾ ಇಲ್ಲ. ಅವರು ಹುಡುಕಿದಾಗ ಅವರವರ ಮನೆಗಳಲ್ಲೇ ಗೋಪಿಕಾಸ್ತ್ರೀಯರು ಇದ್ದಾರೆ. ಯಾರಾದರೂ ಹೇಳಿದ್ರು, ಏನ್ರಿ ನಿಮ್ಮ ಮನೆಯವರಲ್ಲೆಲ್ಲ ವೃಂದಾವನದಲ್ಲಿದ್ದೀರಿ, ಎಷ್ಟು ಸುಳ್ಳು ಹೇಳ್ತೀರಿ, ನೀನು ನನ್ನ ಜೊತೆಗೆ ಎಂದು ನನ್ನ ಹೆಂಡತಿ ಅಂತಂದು ಹೇಳ್ತಾನೆ ಪತಿಯಾದವ. ನಿನ್ನೆ ನಾನು ನನ್ನ ಜೊತೆಗಿದ್ದರೆ ಎಲ್ಲೂ ಕೂಡ ಹೋಗಿ, ನೀನು ಯಾರೋ ಭ್ರಮಿಸಿ ಯಾರನ್ನ ನೋಡಿ ನನ್ನ ಹೆಂಡತಿ ಅಂತ ಅಂದ್ಕೊಂಡಿದ್ದಿ ಅಂತ ಗಂಡ ಉತ್ತರ ಕೊಡಬಹುದಾಗಿತ್ತು. ಅದಕ್ಕೆ ಸುದೀರ್ಘ ತೀರ್ಥರ ಮಾತನ್ನು ಹೇಳ್ತಾ ಇದ್ರು. ಅವರ ಯಜಮಾನ್ರೇ ಅಲ್ಲ, ನನಗೆ ಆ ಸಂದೇಹ ಬಂದಿಲ್ಲ, ನಿನಗೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋತೀಯ ಅಂತ ಕೇಳ್ತಾ ಇದ್ದಾರಂತ ಗಂಡ. ನನಗೆ ಆ ಸಂದೇಹ ಬಂದು ನಾನೇ ಪ್ರಶ್ನೆ ಮಾಡಲಿಲ್ಲ ಅಂತ ನಿನಗೆ ಯಾಕೆ ಅಟ್ಟುಕೊಂದಲ್ಲ, ಯಾಕೆ ನನ್ನೊಟ್ಟಿಗೆ ನಾನು ಹೇಳ್ತಿದ್ದಾಳೆ, ಆದ್ರಿಂದ ನಿನಗೆ ಆ ಸಂದೇಹಕ್ಕೆ ಅವಕಾಶವೇ ಬೇಡ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಆದ್ದರಿಂದ ಸಾಮಾಜಿಕ ದೃಷ್ಟಿಯಿಂದ ಯಾವ ಆಪತ್ತಿಗೆ ಅವಕಾಶವೇ ಇಲ್ಲ. ಇನ್ನು ಆಧ್ಯಾತ್ಮವಾಗಿ ಚಿಂತನೆ ಮಾಡಲಿಕ್ಕೆ ಹೋದರೆ ಅವರು ರೂಪಾಂತರವನ್ನು ಸ್ವೀಕಾರ ಮಾಡಿಕೊಂಡು ಒಂದು ರೂಪದಿಂದ ತಮ್ಮ ಮನೆಗಳಲ್ಲಿದ್ದಾರೆ, ಒಂದು ರೂಪದಿಂದ ಅವರು ವೃಂದಾವನದಲ್ಲಿ ಕೃಷ್ಣನೊಟ್ಟಿಗೆ ವಿಹಾರವನ್ನು ಮಾಡ್ತಾ ಇದ್ದಾರೆ. ಆ ರೂಪಾಂತರದಿಂದ ಕೃಷ್ಣನೊಟ್ಟಿಗೆ ವಿಹಾರ ಮಾಡೋದ್ರೆ ಎಷ್ಟರ ಮಟ್ಟಿಗೆ ಯೋಗ್ಯ ಅಂತಂದ್ರೆ, ಅವರು ಅಪ್ಸರಸ್ತ್ರೀಯರಾದ್ದರಿಂದ ಅವರಿಗೆ ಅದು ಅವರಿಗೆ ನಿಜವಾಗಿ ಪತಿ ಅಂತ ಆರಾಧನೆ ಮಾಡ್ಲಿಕ್ಕಿರೋದು ಭಗವಂತ. ಯಾಕೆ ಅವರಿಗೆ ನಿಯತ ಪತಿ ಇಲ್ಲ, ಅಪ್ಸರಸ್ತ್ರೀಯರಿಗೆ ನಿಯತವಾಗಿ ಪತಿ ಅಂತ ಇಲ್ಲ. ಆದ್ದರಿಂದ ಭಗವಂತನನ್ನು ಉಳಿದವರೆಲ್ಲರೂ ಕೂಡ ತಂದೆ ತಾಯಿ ಅಂತ ಭಗವಂತನ ಆರಾಧನೆ ಮಾಡಬಹುದು, ಭಗವಂತನನ್ನು ಮಿತ್ರ ಅಂತ ಆರಾಧನೆ ಮಾಡಬಹುದು, ಪುತ್ರ ಅಂತ ಆರಾಧನೆ ಮಾಡಬಹುದು, ಪತಿ ಅಂತ ಆರಾಧನೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಆದರೆ ಅಪ್ಸರಸ್ತ್ರೀಯರಿಗೆ ಮಾತ್ರ ಹಾಗೆ ಅಧಿಕಾರ ಇದೆ. ಯಾಕೆಂದ್ರೆ ಅವರಿಗೆ ನಿಯತಪತಿ ಇಲ್ಲ ಆದ್ದರಿಂದ ಅಂತ ಅಧ್ಯಾತ್ಮ ದೃಷ್ಟಿಯಿಂದ ನಾವು ಪ್ರಶ್ನೆ ಮಾಡಿದಾಗ ಅದಕ್ಕೂ ಕೂಡ ಉತ್ತರಗಳಿವೆ ಅಂತ ಜ್ಞಾನಿಗಳು ಎಲ್ಲರೂ ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ನಾವು ಗೋಪಿಕಾಸ್ತ್ರೀಯರ ಆ ಮಾತುಗಳನ್ನು ನೋಡಿದಾಗ ಅವಾಗ ನಮಗೆ ಅನಿಸುತ್ತೆ ಅವರಲ್ಲಿ ಎಷ್ಟರ ಮಟ್ಟಿಗೆ ಕಾಮ ಇತ್ತು. ಕಾಮದಿಂದ ಕೃಷ್ಣನ ಹತ್ರ ಬಂದದ್ದಲ್ಲ, ಭಕ್ತಿಯಿಂದಲೇ ಕೃಷ್ಣನ ಹತ್ರ ಬಂದದ್ದು ಅಂತ ಮುಂದೆ ಅವರು ಕೊಂಡಾಡ್ತಾರೆ ಭಗವಂತನನ್ನ. ಅನೇಕ ರೀತಿಯಲ್ಲಿ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ವಾದರಾಜರು ಹೇಳ್ತಾ ಇದ್ದಾರೆ, ಈ ರಾಸೋತ್ಸವ ಭಗವಂತನ ಮಹಿಮೆ ಏನಿದೆ ಅದನ್ನು ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಸಂಸಾರದ ಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅದು ಏನ್ ಮಾಡಿತ್ತು ಅಂದ್ರೆ, ಭಗವಂತ ವಿಹಾರ ಮಾಡುವ ಕಾಲದಲ್ಲಿ ಅನೇಕ ಮೃಗಗಳು ಪಕ್ಷಿಗಳು ಎಲ್ಲೂ ಕೂಡ ಬಂದಿವೆ ಅಂತೆ, ಪರಸ್ಪರವಾಗಿ ವೈರವನ್ನ ಬಿಟ್ಟು ಅದಲ್ಲೇ ನಿಂತ್ಕೊಂಡಿವೆ. ಹಾಗಿರಬೇಕಾದ್ರೆ ಹೃದಯದೊಳಗಿರುವಂತಹ ಅಜ್ಞಾನ ಅಂಧಕಾರ ಹಾಗೆ ವೈರ ಮೊದಲಾದಂಥದ್ದು ಏನಿತ್ತು ಅದನ್ನೆಲ್ಲವನ್ನೂ ಕೂಡ ತೊರೆದು ಹಾಕುವಂತಹ ಆ ಭಗವಂತನ ರಾಸಲೀಲೆ ನಮ್ಮನ್ನು ಸಂಸಾರದಿಂದಲೂ ಕೂಡ ಮೋಚನೆ ಮಾಡಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಅದ್ಭುತವಾದ ಭಗವಂತನ ಲೀಲೆ ಅದನ್ನ ಕೊಂಡಾಡ್ತಾ ಆ ಗೋಪಿಕಾ ಸ್ತ್ರೀಯರು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾರೆ. ಕೃಷ್ಣ ಅಲ್ಲಿ ಪ್ರತ್ಯಕ್ಷನಾದಾಗ ಕೃಷ್ಣನನ್ನ ಅನೇಕ ರೀತಿಯಲ್ಲಿ ಅವರು ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಹೇ ಚೇತಃ ಕ್ಷಿತಿಪಾಲ ಭಕ್ತಿರಮಣಿ ಯುಕ್ತಕ್ಷಿಮೀನಾಶ್ರಯೇ ನಾಭ್ಯಾವರ್ತವತಿ ಶ್ರುತಿ ಹೃದಯುತೆ ಕೇಶೋಘ ಶ್ರೀವಾಲಿನಿ ಸುಭ್ರೂ ಸದ್ವಲಿ ಪಂಕ್ತಿ ಮಂದಹಸಿತ್ವತ್ತುಂಗೋರ್ಮಿಫೇ ನಾವಿಲೆ ಹಸ್ತಾಂಗ್ರಜ್ಜಿನಿ ವಿಠಲಂಗ ಸರಸಿ ತ್ವಯೇ ರಮಸ್ವಾನಿಶಂ. ನಮ್ಮ ಮನಸ್ಸು, ಈ ಮನಸ್ಸಿಗೆ ಯಾವತ್ತೂ ಕೂಡ ವೈಭವದ ಅಪೇಕ್ಷೆ, ಅದು ವಿಹಾರ ಮಾಡಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತೆಲ್ಲ ಅಪೇಕ್ಷೆ ಪಡುತ್ತೆ. ಅದಕ್ಕೆ ಹೇಳ್ತಾರೆ, ಈ ಮನಸ್ಸು ಎಂಬುವಂತಹ ಕ್ಷಿತಿಪಾಲ ರಾಜ, ರಾಜನಂತೆ ಮನಸ್ಸು. ರಾಜ ಹೇಗೆ ತಾನು ದರ್ಬಾರಿನಿಂದ ಇರಬೇಕು ಅಂತ ಇಷ್ಟಪಡ್ತಾನೋ, ಅದು ಯಾವತ್ತೂ ಕೂಡ ತನ್ನ ವಸ್ತ್ರವನ್ನು ತಾನು ಹೊಂದ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಅದು ಇನ್ನೊಬ್ಬರು ಹೊದಿಸಬೇಕು. ತನ್ನ ಕಾಲಿಗೆ ಹಾವಿಗೆ ತಾನು ಹಾಕೊಳ್ಳೋದಿಲ್ಲ, ಅದನ್ನು ಪಾದಕ್ಕೆ ಇನ್ನೊಬ್ಬರು ಹಾಕಬೇಕು. ಹಾಗೆ ಪೂರ್ತಿಯಾಗಿ ಇನ್ನೊಬ್ಬರ ಅಪೇಕ್ಷೆ ಪಡ್ತಾನೆ, ಹಾಗೆ ವಿಹರಿಸಬೇಕು ಅನೇಕ ಸರೋವರಗಳಲ್ಲಿ ಅಲ್ಲೆಲ್ಲ ವಿಹರಿಸಬೇಕು ಅಂತ ಅಪೇಕ್ಷೆ ಪಡ್ತಾನೆ ತಾನೆ. ಹಾಗೆ ನಮ್ಮ ಮನಸ್ಸು ಕೂಡ ಹೇಗಿದೆ ಅಂದ್ರೆ ಅದು ರಾಜನಂತೆ ಇದೆ. ರಾಜನಂತೆ ವೈಭವವನ್ನು ಅಪೇಕ್ಷೆ ಪಡುವಂಥದ್ದು, ಅದು ಭೋಗವನ್ನು ಅಪೇಕ್ಷೆ ಪಡುವಂತಹ ಮನಸ್ಸಿನ ಸ್ವಭಾವ ನಮ್ಮದು ಅಂತ ಹೇಳ್ತಾ ಗುಬ್ಬಿಗಾಸ್ತರು ಹೇಳ್ತಾರೆ. ಈ ಮನಸ್ಸು ಎಂಬುವಂತಹ ರಾಜ ಇದು ವಿಹರಿಸಲಿ, ಚೆನ್ನಾಗಿ ವಿಹರಿಸಲಿ. ಎಲ್ಲಿ ವಿಹರಿಸಲಿ? ಕೃಷ್ಣನ ಶರೀರವೆಂಬುವಂತಹ ಏನು ಸರೋವರ ಇದೆ, ಅದ್ಭುತವಾದ ಸರೋವರದಲ್ಲಿ ಬೇಕಾದಷ್ಟು ವಿಹರಿಸಲಿ ಅಂತ ಹೇಳ್ತಾ ಇರ್ತಾರೆ. ಈ ಸರೋವರದಲ್ಲಿ ಎಲ್ಲ ಇದೆ. ಆ ಭಗವಂತನ ನೀಳವಾದ ಕಣ್ಣುಗಳು ಏನಿವೆ, ಸುಂದರವಾದ ಕಣ್ಣುಗಳು, ಅದು ಚಂಚಲವಾದಂತಹ ಮೀನುಗಳಂತೆ ಕಂಡು ಬರ್ತಾ ಇವೆ. ಆ ಭಗವಂತನ ಗುಂಗುರಾದ ಕೂದಲುಗಳು, ಅದು ಆ ದಡದಲ್ಲಿ ಬೆಳೆದಿರುವಂತಹ ಹುಲ್ಲಿನಂತೆ ಕಂಡು ಬರ್ತಾ ಇದೆ. ಹೀಗೆ ಒಂದೊಂದನ್ನೇ ವರ್ಣನೆ ಮಾಡ್ತಾ, ಹೀಗೆ ಭಗವಂತನ ಇಡೀ ಸಮಗ್ರವಾದ ಶರೀರ ಅದು ಸರೋವರದಂತೆ, ಈ ಸರೋವರದಲ್ಲಿ ಮನಸ್ಸು ಎಂಬಂತಹ ರಾಜ ಚೆನ್ನಾಗಿ ವಿಹರಿಸಲಿ ಅಂತ ಅವರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಮನಸ್ಸು ಯಾವ ಕಡೆ ಹೋಗ್ಲಿಕ್ಕೆ ಇಷ್ಟಪಡುತ್ತೋ ಆ ಕಡೆ, ಅಲ್ಲಿ ಯಾವುದನ್ನು ಬಯಸುತ್ತೋ ಅದು ಇಲ್ಲಿ ಸಿಗತ್ತೆ ಅಂತಾದ್ರೆ ಆವಾಗ ಅಲ್ಲಿ ಬಿಡ್ತಾನೆ. ಅದಕ್ಕಿಂತ ಮಿಗಿಲಾದ ಸಂತೋಷ ಇಲ್ಲಿದೆ. ಇವತ್ತು ನಮಗೆ ಇಲ್ಲಿ ಮನೆ ಚೆನ್ನಾಗಿದೆ, ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು, ಆವಾಗ ಈ ಮನೆಗಿಂತ ಚೆನ್ನಾಗಿತ್ತು ಅಂದ್ರೆ ಆ ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡುತ್ತೆ. ಈ ಮನೆಯಷ್ಟು ಚೆನ್ನಾಗಿಲ್ಲ ಅಂದವರು ಆ ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ? ಅದನ್ನು ಹೆಚ್ಚಿನದನ್ನು ಅಪೇಕ್ಷೆ ಪಡುತ್ತೆ. ಹಾಗೆ ನಮಗೆ ಇವತ್ತು ಭೋಗದ ವಿಹಾರದ ಅಪೇಕ್ಷೆ ಅದೆಲ್ಲ ಇರಲಿ, ಅದೆಲ್ಲ ಸ್ವಲ್ಪ ಸ್ಥಳ ಬದಲಾಗಲಿ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಕೃಷ್ಣನ ಕಡೆ ಹೋಗಲಿ, ಅಲ್ಲಿ ಇನ್ನಷ್ಟು ಸುಖ ಇದೆ, ಇನ್ನಷ್ಟು ಅಲ್ಲಿ ಭೋಗ ಇದೆ, ಅದೆಲ್ಲ ಅಲ್ಲಿ ನಿಮ್ಗೆ ಸಿಗತ್ತೆ, ಹಾಗೆ ನಮ್ಮ ಭೋಗ ಅಂತರದಲ್ಲಿ ನಡೆಯಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಹೇ ಹಸ್ತಾಂಬುಜ ವಿಠಲಂಘ್ರಿತರಣಿಂ ಮಾಮುಂಚದ ಕೈರವ ಶ್ರೀಮಂತ ಮುಖಚಂದ್ರಮಸ್ಥಿರ ಮನಶ್ಚೋರಾಲಕಾಖ್ಯಂ ತಮಃ ಜಿಕ್ವಾ ದರ್ದುರ ತತ್ಕಥಾಸು ಜಲದಿಂ ವಕ್ಷಃಕವಾಟಂ ಸದಾ ಹೃದ್ಗೇಹ ಶ್ರುತಿ ಪಂಜರ ಪ್ರತಿದಿನ ಹೃದ್ಯಂ ಶುಕಸ್ಯೋದಿತಂ. ನಮ್ಮ ಕೈ ಅದು ಕಮಲದಂತೆ, ಕಮಲಕ್ಕೆ ಕಮಲ ಅರಳತ್ತೆ, ಅದು ಸಂತೋಷ ಪಡುತ್ತೆ. ಯಾವಾಗ ಸಂತೋಷ ಪಡುತ್ತೆ? ಅದು ಸೂರ್ಯನಿಂದ ಸಂತೋಷ ಪಡುತ್ತೆ, ಕಮಲ ಅರಳೋದು ಸೂರ್ಯನಿಂದ. ಹಾಗೆ ನಮ್ಮ ಕೈಯನ್ನ ಕಮಲ ಅಂತ ಇಟ್ಟುಕೊಂಡಾಗ ಈ ಕೈ ಎಂಬುವಂತಹ ಕಮಲ ಅರಳಲಿ. ಯಾವುದರಿಂದ ಅರಳಲಿ? ಭಗವಂತನ ಪಾದ ಎಂಬುವಂತಹ ಸೂರ್ಯನ ಪೂಜೆಯಿಂದ ಈ ಕೈ ಎಂಬುವ ಕಮಲ ಅರಳಲಿ ಅಂತ ಹೇಳ್ತಾ ಇರ್ತಾರೆ. ಇನ್ನ ಚೋರಾಲ ಕಾಖ್ಯಂ ತಮಃ ಅಸ್ಥಿರ ಮನಃ, ಮನಸ್ಸು ಅಸ್ಥಿರವಾದಂತಹ ಮನಶ್ಚೋರ, ಮನಸ್ಸು ಕಳ್ಳ ಅಂತ ಹೇಳ್ತಾ ಇರ್ತಾರೆ. ಕಳ್ಳ ಅವನು ಚಂಚಲ, ಬಹಳಷ್ಟು ಚಂಚಲ. ಕಳ್ಳ ಒಂದು ಕಡೆ ಅವನು ಕ್ಷಣ ಇರೋದಿಲ್ಲ. ಅವನು ಆ ಕಡೆ ಈ ಕಡೆ ಯಾರು ಬರ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಯಾವಾಗ್ಲೂ ಕೂಡ ಅವನ ದೃಷ್ಟಿ, ಅವನ ನಡೆ ಎಲ್ಲವೂ ಕೂಡ ಬಹಳ ವಿಚಿತ್ರ, ಮತ್ತೆ ಅದು ಚಂಚಲ ಆಗಿರುತ್ತೆ. ಹಾಗೆ ನಮ್ಮ ಮನಸ್ಸು ಕಳ್ಳ ಅಂತ ಹೇಳ್ತಾ ಇರ್ತಾರೆ. ಕಳ್ಳನಂತಹ ಮನಸ್ಸಿಗೇನು ಬೇಕು? ಕಳ್ಳನಿಗೆ ಅವನು ಭಾರಿ ಆನಂದ ಅಂದ್ರೆ ಕತ್ತಲು, ಕತ್ತಲಿತ್ತಂದ್ರೆ ಆನಂದ. ಯಾರಾದ್ರೂ ದೀಪ ಹಚ್ಚಿಬಿಟ್ರೆ ಕಳ್ಳನಿಗೆ ಭಯ ಪ್ರಾರಂಭ ಆಗುತ್ತೆ. ಹಾಗೆ ಈ ನಮ್ಮ ಮನಸ್ಸು, ಈ ಮನಸ್ಸು ಏನಿದೆ, ಈ ಮನಸ್ಸು ಕಳ್ಳ. ಈ ಕಳ್ಳನಿಗೆ ಕತ್ತಲು ಬೇಕು, ಕತ್ತಲು ಬೇಕು ತಾನೇ, ಒಂದು ಕತ್ತಲನ್ನು ಆಶ್ರಯಿಸು ಅಂತ ಹೇಳ್ತಾ ಇರ್ತಾರೆ. ಯಾವುದು? ಅಲಕಾಖ್ಯಂ ತಮಃ, ಭಗವಂತನ ಮುಂಗುರುಳೆಂಬ ಕಪ್ಪಾದ ಅಂಧಕಾರ ಏನಿದೆ ಆ ಕತ್ತಲ ನೀನು ಆಶ್ರಯಿಸು ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು ಭಗವಂತನ ಆ ಸುಂದರವಾದ ಮುಂಗುರುಳನ್ನ ಚಿಂತನೆ ಮಾಡ್ತಾ ಇರಲಿ ಅಂತ ಹೇಳ್ತಾ ಇರ್ತಾರೆ. ಇನ್ನ ನಾಲಿಗೆ, ನಾಲಿಗೆ ನೋಡಿ, ಒಟಗುಟ್ಟುವ ಕಪ್ಪೆ, ಅದು ಏನ್ ಬೇಕಾ ಸುಮ್ಮನೆ ಇರೋದು? ನಾಲಿಗೆ ಅಂತೂ ಸುಮ್ಮನೆ ಇರೋದಿಲ್ಲ, ಅದು ಯಾವತ್ತೂ ಕೂಡ ಮಳೆಗಾಲದಲ್ಲಿ ಕಪ್ಪೆ ಒಟಗುಡ್ತಾ ಇರ್ತದೆ. ಆದ್ರೆ ನಮ್ಮ ನಾಲಿಗೆ ಯಾವತ್ತು ಮಳೆಗಾಲವೇ, ಯಾಕಂದ್ರೆ ನೀರಿನ ಪಸೆಯಲ್ಲೇ ಇರುತ್ತೆ ನೋಡಿ ನಾಲಿಗೆ. ಆದ್ರಿಂದ ನಿರಂತರ ಮಳೆಗಾಲ, ನಿರಂತರ ಮಳೆಗಾಲದಲ್ಲಿ ಯಾವಾಗಲೂ ಒಟಗುಡ್ತಾನೇ ಇರುತ್ತೆ ಈ ಕಪ್ಪೆ. ಅದಕ್ಕೆ ಒಟಗುಟ್ಲಿಕ್ ಬೇಕು. ಅದಕ್ಕೆ ಹೇಳ್ತಾರೆ, ನೀವು ಒಟಗುಡ್ತಾನೇ ಇರೋ ಅಂತ ಹೇಳ್ತಾ ಇದ್ದಾರೆ ವಾದರಾಜರು. ನೀವು ಒಟಗುಡ್ತಾನೇ ಇರೋ ಏನನ್ನ? ಜಿಕ್ವಾ ದರ್ದುರ ತತ್ ಕಥಾಸು ಜಲಧಿಂ, ಎಲ್ಲಿ ಒಟಗುಟ್ಟಬೇಕು? ಭಗವಂತನ ಕಥಾ ಸಮುದ್ರದಲ್ಲಿ ಬೇಕಾದಷ್ಟು ಒಟಗುಡ್ತಾ ಇರು, ಭಗವಂತನ ಚರಿತ್ರೆಯನ್ನು ದಾನ ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ವಕ್ಷಕವಾಟಂ ಸದಾ ಹೃದ್ಗೇಹ, ಏ ಹೃದಯವೆಂಬುವಂತಹ ಮನೆ ಅದು ಒಂದು ಬಾಗಿಲನ್ನು ಆಶ್ರಯಿಸಲಿ. ಯಾವ ಬಾಗಿಲು? ಭಗವಂತನ ಹೃದಯವೆಂಬುವಂತಹ, ಭಗವಂತನ ವಕ್ಷಸ್ಥಳ ಎಂಬುವಂತಹ ಬಾಗಿಲನ್ನ ಅದು ಚಿಂತನೆ ಮಾಡ್ತಾ ಇರಲಿ. ಶ್ರುತಿ ಪಂಜರ ಪ್ರತಿದಿನ ಹೃದ್ಯಂ ಸುಖಸ್ಯೋದಿತಂ, ಈ ಪಂಜರಕ್ಕೆ ಒಂದು ಗಿಣಿ ಇದ್ರೆ ಬಹಳ ಚಂದಾಗಿರುತ್ತೆ. ಗಿಣಿ ಆ ಪಂಜರದಲ್ಲಿ ಇದ್ಕೊಂಡು ಹಾಡ್ತಾ ಇತ್ತು ಅಂದ್ರೆ ಬಹಳ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಆನಂದ ಕೊಡುತ್ತೆ. ಹಾಗೆ ಈ ನಮ್ಮ ಕಿವಿಗಳೇನಿವೆ, ಇದೊಂದು ಪಂಜರ ಇದ್ದ ಹಾಗೆ. ಈ ಕಿವಿಗಳೆಂಬುವಂತಹ ಪಂಜರದಲ್ಲಿ ಯಾವತ್ತೂ ಕೂಡ ಗಿಳಿ ಕೂಗುತ್ತಾ ಇರಲಿ ಅಂತ ಹೇಳ್ತಾ ಇದ್ದಾರೆ. ಯಾವ ಗಿಳಿ? ಶುಕಾಚಾರ ಎಂಬಂತಹ ಗಿಳಿ ಕೂಗುತ್ತಾ ಇರಲಿ ಕಿವಿಗಳಲ್ಲಿ. ಯಾವತ್ತೂ ಕೂಡ ಶುಕಾಚಾರ್ಯರ ಗೀತೆ ಭಾಗವತ ನಿರಂತರ ಕೇಳ್ತಾ ಇರಲಿ ಅಂತ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ತರ್ಚನೆ ಮಾಡಿದ ಕೊಂಡಾಡಿದಂತಹ ಮಾತುಗಳು. ಹೀಗೆ ಕೃಷ್ಣ ಕಂಡಾಗ ಕೊಂಡಾಡಿದ ಮಾತುಗಳಿದು ಆ ಗೋಪಿಕಾಸ್ತ್ರೀಗಳದ್ದು. ಆದ್ದರಿಂದ ಕೇವಲ ಕಾಮದಿಂದ ಅವರು ಗೋಪಿಕಾಸ್ತ್ರೀ ಭಗವಂತನ ಹತ್ರ ಹೋದವರಲ್ಲ ಅಂತ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಅದಲ್ಲದೆ ಮುಂದುವರೆದು ಇನ್ನೂ ಅದ್ಭುತವಾಗಿ ಹೇಳ್ತಾರೆ. ಭ್ರಾಂತ ಸ್ವಾಂತ ವಿನಿಂದಿತೈ ಕ್ರಿಮಿಷತೈರ ವಿಷ್ಠಾತಿ ಪುಷ್ಟೈರ್ವ್ರತಂ ಮೂತ್ರಾಮತ್ರ ಮಮೇಯ ಪೂಯಮವರ ಕಾಯಂ ವಿಗೇಯಂ ತ್ಯಜ ನಿತ್ಯಂ ನಿರ್ಮಲ ವಿಗ್ರಹಂ ನಿಜವಶಂ ನಿರೋತ್ಪಲ ಶ್ಯಾಮಲಂ ಪ್ರೇಕ್ಷಂ ಸಂಸ್ಮರ ವಿಠಲಂ ವ್ರಜಮಧು ತೃಷ್ಣಾ ಸಮುಜೃಂಭಕಂ. ನಮಗೆ ನಮ್ಮ ಮನಸ್ಸಿಗೆ ಅಭಿಮಾನ ದೇಹದ ಮೇಲೆ, ದೇಹವನ್ನು ಅಲಂಕಾರ ಮಾಡಿಕೊಳ್ಳಬೇಕು, ಇದನ್ನ ಚೆನ್ನ ತೋರಿಸಬೇಕು, ಇದಕ್ಕೆಲ್ಲ ಸಿದ್ಧತೆಗಳಾಗಬೇಕು, ನಾನ್ ಚಂದ ಇರಬೇಕು, ನಾನ್ ಜನ ನೋಡಿ ಏನ್ ಚಂದಿದಾರಪ್ಪ ಅಂತ ಅನ್ನಬೇಕು ಅಂತೆಲ್ಲ ಭಾವನೆಗಳು. ಅದಕ್ಕೆ ಹೇಳ್ತಾರೆ, ಏ ಭ್ರಾಂತ ಸ್ವಾಂತ, ಭ್ರಮೆಗೊಂಡ ಮನಸ್ಸು. ಮನಸ್ಸಿಗೆ ಬಹಳಷ್ಟು ಭ್ರಮೆ ಇದೆ. ಯಾಕೆ? ನನ್ನ ಶರೀರ ನಾನು ಸುಂದರ, ಇನ್ನಷ್ಟು ಚಂದ ತೋರ್ಲಿ, ನಾನು ಸುಂದರ ಅಲಂಕಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಚಂದ ತೋರೋದಿಲ್ಲ. ಅದಕ್ಕೆ ಅಲಂಕಾರ ಮಾಡ್ಕೊಂಡು ಚಂದ ತೋರಬೇಕು, ನಾನ್ ಚೆನ್ನಾಗಿರಬೇಕು, ನಾಲ್ಕು ಜನ ನನ್ನ ಹೋಗಬೇಕು ಅಂತೆಲ್ಲ ಭ್ರಮೆಗಳೆಲ್ಲ ಇದೆ. ಅದಕ್ಕೆ ಹೇಳ್ತಾರೆ, ಇದೆಂಥ ಶರೀರ ಇದು? ನಮಗೆ ದೇಹದ ಮೇಲೆ ಅಭಿಮಾನ, ದೇವರ ಮೇಲೆ ಅಭಿಮಾನ ಇಲ್ಲ. ದೇಹದ ಮೇಲೆ ನಮಗೆ ಮಿಗಿಲಾದ ಅಭಿಮಾನ ಇದೆ. ಈ ದೇಹ ಎಂಥದ್ದು ಅಂತಂದ್ರೆ, ವಿನಿಂದಿತೈ ಕ್ರಿಮಿಷತೈ ವಿಷ್ಟಾತಿ ಪುಷ್ಟೈರ್ ವೃತಂ ದೇಹದಲ್ಲೆಲ್ಲ ಬೇಕಾದಷ್ಟು ತುಂಬಿಕೊಂಡಿವೆ. ಇವತ್ತು ಊಟ ಮಾಡ್ತಾ ಇದ್ದಾಗ ಎಲೆಯಲ್ಲಿ ಒಂದು ಹುಳ ಬಿತ್ತು ಅಂತಂದ್ರೆ ಹೇಸಿಗೆ ಬಂದು ಊಟವನ್ನೇ ಬಿಟ್ಟು ಹೇಳ್ತೇವೆ, ಆ ಮಟ್ಟಿಗೆ ನಾವು ಇದ್ದೇವೆ. ಆದ್ರೆ ದೇಹದಲ್ಲಿ ಏನಿದೆ ಅಂತಂದ್ರೆ ದೇಹ ತುಂಬಾ ಹುಳಗಳಿವೆ ಅಂತ ಹೇಳ್ತಾ ಇದ್ದಾರೆ. ದೇಹದಲ್ಲಿ ಅನೇಕ ನೂರಾರು ಕ್ರಿಮಿಗಳೆಲ್ಲ ದೇಹದ ಒಳಗಡೆ ಇವೆ. ಎಂತಹ ಕ್ರಿಮಿಗಳು? ಅದಕ್ಕೆ ಆಹಾರ ಬೇಕಲ್ಲ, ಕ್ರಿಮಿಗಳಿಗೆ ಆಹಾರ ಬೇಕಲ್ಲ. ಕ್ರಿಮಿಗಳಿಗೆ ಆಹಾರ ಯಾವ್ದು? ಆಹಾರ. ದೇಹದ ಒಳಗಿರುವಂತಹ ಮಲ ಮೊದಲಾದಂಥದ್ದೇನಿದೆ ಅದೇ ಆಹಾರವಾಗಿದ್ದು, ಅದನ್ನು ತಿಂದು ಪುಷ್ಟವಾಗಿರುವಂತಹ ನೂರಾರು ಸಾವಿರಾರು ಕ್ರಿಮಿಗಳಿಂದ ನಮ್ಮ ಶರೀರ ತುಂಬಿಕೊಂಡಿದೆ. ಅಂತಹ ಅದ್ಭುತವಾದ ಶರೀರ ನಮ್ಮದು. ಕ್ರಿಮಿಶತೈ ವಿಷ್ಟಾದಿ ಪುಷ್ಟೈರ್ ವ್ರತಂ. ಅದಲ್ಲದೇನೆ ಇದು ಎಂಥದ್ದು? ಮೂತ್ರ ಮತ್ರ ಮಮೀಯಂ. ಎಲ್ಲ ಮೂತ್ರ ಮಲ ಅದರ ಮಡು ಅದೆಲ್ಲ ಒಳಗಡೆ ಇದೆ. ಅಂತಹದ್ದು ಶರೀರದ ಹೊರಗಡೆ ಒಂದು ಸ್ವಲ್ಪ ಕೀವು ಬಂತು, ರಕ್ತ ಬಂತು ಅಂದ್ರೆ ನಾವು ಹೆಸಿಕೊಳ್ತೇವೆ. ಶರೀರದ ಒಳಗಡೆ ಅದೇ ತುಂಬಿಕೊಂಡಿದೆ. ಕೀವಿದೆ, ಮಲ ಇದೆ, ಎಲ್ಲ ಅಸಖ್ಯವಾದ ಪದಾರ್ಥಗಳೆಲ್ಲ ಶರೀರದ ಒಳಗಡೆ ತುಂಬಿಕೊಂಡಿದೆ. ಇಂತಹ ಶರೀರದ ಮೇಲ್ಗಡೆ ಒಂದು ಚರ್ಮದ ಸೊಗಸಾದ ಆವರಣ, ಅದರ ಮೇಲೆ ನಮಗೆ ಇಂತಹ ವ್ಯಾಮೋಹ. ಅದಕ್ಕೆ ಹೇಳ್ತಾ ಇದ್ದಾರೆ ಗೋಪಿಕಾಶ್ರೀ, ಚಿಂತನೆ ಮಾಡ್ತಾರೆ ಇಂತಹ ಶರೀರದ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಪ್ರೇಷ್ಠಂ ಸಂಸ್ಮರ ಭಗವಂತನನ್ನು. ಪ್ರೇಷ್ಠಂ ಎಲ್ಲರಿಗಿಂತ ಮಿಗಿಲಾದಂಥವನು, ಅತ್ಯಂತ ಇಷ್ಟನಾದವ ಭಗವಂತ, ಅವನು ಚಿಂತನೆ ಮಾಡಬೇಕು. ಎಂಥವನು? ವ್ರಜವಧೂ ಕೃಷ್ಣ ಸಮುದ್ರಂಭಕಂ. ಭಗವಂತ ಅದ್ಭುತನಾದ, ಅದ್ಭುತ ಸುಂದರ ತಮನಾದವ. ಅದಲ್ಲದೆ ಅವನ ಶರೀರ ಹೇಗಿದೆ? ಜ್ಞಾನಾನಂದಮಯವಾದ ಶರೀರ. ಅವನ ಶರೀರ ನಮ್ಮ ಶರೀರದಂತಿರುವ ಶರೀರ ಅಲ್ಲ. ನಮ್ಮ ಶರೀರದಲ್ಲಿ ಇಷ್ಟೆಲ್ಲ ಹೊಲಸೆಲ್ಲ ಇದೆ, ಆದರೆ ಭಗವಂತನ ಶರೀರದಲ್ಲಿ ಅದೆಲ್ಲ ಆ ಸಕ್ಕರೆ ಅಚ್ಚಿನಂತೆ. ಆ ಶರೀರ ಎಲ್ಲಿ ಆ ಸಕ್ಕರೆ ಗೊಂಬೆಯನ್ನು ಮಾಡಿದರೆ, ಅಚ್ಚನ್ನು ಮಾಡಿದರೆ ಗೊಂಬೆಯಲ್ಲಿ ಬಾಲ ಇರುತ್ತೆ, ಕೊಂಬಿರುತ್ತೆ, ಕಿವಿ ಮೂಗು ಎಲ್ಲವೂ ಕೂಡ ಇರುತ್ತೆ. ಅದು ಹೇಗಿರುತ್ತೆ? ಬಾಲವೂ ಸಿಹಿ, ಕಾಲೂ ಸಿಹಿ, ಕೊಂಬು ಸಿಹಿ, ಎಲ್ಲವೂ ಸಿಹಿ. ಹಾಗೆ ಭಗವಂತನ ಇಡೀ ಶರೀರ ಅದೆಲ್ಲವೂ ಕೂಡ ಸಿಹಿ ಸಿಹಿಯಾಗಿದೆ, ಜ್ಞಾನಾನಂದಮಯವಾಗಿದೆ. ಭಗವಂತನ ಕಣ್ಣು, ಕಿವಿ, ಮೂಗು ಎಲ್ಲವೂ ಜ್ಞಾನಾನಂದಮಯ. ಜ್ಞಾನ ಆನಂದಗಳೇ ಶರೀರ. ನಮ್ಮ ದೇಹದಲ್ಲಿ ರಕ್ತ ಮಾಂಸಗಳು ತುಂಬಿಕೊಂಡಿವೆಯೋ ಅಲ್ಲಿ ಭಗವಂತನ ಶರೀರದಲ್ಲೆಲ್ಲ ಜ್ಞಾನಾನಂದಗಳು ತುಂಬಿಕೊಂಡಿವೆ. ಅಂತಹ ಜ್ಞಾನಾನಂದಮಯವಾದ ಶರೀರ ಭಗವಂತನ ಶರೀರ. ಅಂತಹ ಭಗವಂತನ ರೂಪವನ್ನ ಚಿಂತನೆ ಮಾಡೋಣ. ಅಂತಹ ರೂಪ ನಮ್ಮ ಹೃದಯದಲ್ಲಿ ಯಾವತ್ತೂ ಕೂಡ ಇರಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಬ್ಬ ಕವಿ ಹೇಳ್ತಾನೆ, ಯದಿನಾಮಸ್ಯ ದೇಹಸ್ಯ ಯದಂತಸ್ತದ್ ಬಹಿರ್ಭವೇ ದಂಡಂ ಗೃಹೀತ್ವಾ ಲೋಕೋಯಂ ಶುನಃ ಕಾಕಾಂಶ ವಾರಯೇತ್ ಅಂತ. ಇವತ್ತು ನಮಗೆ ದೇವರು ಸೊಗಸಾದ ಒಂದು ಚರ್ಮದ ಹೊದಿಕೆಯನ್ನು ಕೊಟ್ಟಿದ್ದಾರೆ, ಅದು ನಮ್ಮ ಪುಣ್ಯ. ಚರ್ಮದ ಹೊದಿಕೆಯನ್ನು ಕೊಟ್ಟಿರಲಿಲ್ಲ, ಸಪ್ತಾವರಣಗಳನ್ನು ಬಿಟ್ಟು ಬರೀ ಅರೆ ಆವರಣ ಇತ್ತು ಅಂತಾಗಿದ್ದರೆ, ಇದೊಂದು ಚರ್ಮದ ಹೊದಿಕೆಯೊಂದಿರಲಿಲ್ಲ ಅಂತಾಗಿದ್ದರೆ ಎಲ್ಲರ ಕೈಯಲ್ಲಿ ಯಾವಾಗಲೂ ಕೋಲಿರಬೇಕಿತ್ತು. ಯಾಕಂದ್ರೆ ಚರ್ಮದ ಆವರಣವನ್ನು ತೆಗೆದ್ರೆ ಏನಿದೆ ಒಳಗಡೆ? ಬರೀ ರಕ್ತ ಮಾಂಸ ಅದೇ ಇದೆ. ಅದನ್ನ ತಿನ್ನಲಿಕ್ಕೆ ಅಂತ, ಕುಡಿಲಿಕ್ಕೆ ಅಂತ ಎಲ್ಲ ಕಾಗೆಗಳು, ಮರಿ, ನಾಯಿಗಳೆಲ್ಲ ಓಡೋಡಿ ಬರ್ತಾ ಇದ್ದು ಅದನ್ನು ಹೊಡೆದೋಡಿಸ್ಲಿಕ್ಕೆ ಅಂತ ಯಾವತ್ತು ಕೂಡ ಕೈಯಲ್ಲಿ ಕೋಲಿರಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂತಹ ಶರೀರ ನಮ್ಮದು. ಇಂತಹ ಶರೀರದ ಮೇಲೆ ಅಭಿಮಾನ ಮಾಡ್ತಾ ಇದ್ದೇವೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಇಂತಹ ಶರೀರದ ಮೇಲೆ ಅಭಿಮಾನವನ್ನ ತ್ಯಜ, ಅದನ್ನು ಬಿಡು. ಭಾಂತ ಸ್ವಾಂತ ಭ್ರಮೆಗೊಳಗಾದಂತಹ ಮೂರ್ಖ ಮನಸ್ಸೇ, ಇಂತಹ ಭ್ರಮೆಯನ್ನು ಬಿಟ್ಟು, ಇಂತಹ ಶರೀರದಲ್ಲಿ ಈ ನನ್ನ ಶರೀರ, ಈ ನನ್ನ ಮಡದಿಯ ಶರೀರ ಅಂತ ಅನ್ನೋ ಭ್ರಮೆಯನ್ನು ಬಿಟ್ಟು, ಅಂತಹ ಪ್ರೇಷ್ಠಂ ಅತ್ಯಂತ ಮಿಗಿಲಾದ ಸರ್ವೋತ್ತಮನಾದ ಜ್ಞಾನಾನಂದಮಯನಾದ ಭಗವಂತನ ಚಿಂತನೆಯನ್ನ ಮಾಡುವಂತ ಮನಸ್ಸಿಗೆ ಆದೇಶವನ್ನ ಮಾಡಿಕೊಳ್ಳುತ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಗೋಪಿಕಾಸ್ತ್ರೀಯ ಕೃಷ್ಣನೊಟ್ಟಿಗೆ ಸೊಗಸಾ ಸಂಭಾಷಣೆಯನ್ನು ಮಾಡ್ತಾರೆ. ಕೃಷ್ಣ ನಮ್ಮ ರೊಟ್ಟಿಯನ್ನು ಯಾಕೆ ಬಿಟ್ಟೋದೆ ನೀನು, ಎಲ್ಲಿಗೆ ಹೋಗಿದ್ದಿಷ್ಟೊತ್ತು ಅಂತೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಅದಕ್ಕೆಲ್ಲ ಕೃಷ್ಣ ಜಾಣ್ಮೆಯಿಂದ ಉತ್ತರಗಳನ್ನು ಕೊಡ್ತಾನೆ. ಅದೇನು ಉತ್ತರಗಳನ್ನು ಕೊಡ್ತಾನೆ? ಅದಲ್ಲದೆ ಕೃಷ್ಣನ ಬೇರೆ ಇನ್ನು ಮಹಿಮೆಗಳನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನ ಶ್ರೀ ಗುರು ಶೇಷಾರ್ಪಣ.
ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ತು ಮಂಗಲಾ ಇಂದಂತು ವಿನಾಯದರ್ಪಣಂ ತಸ್ಮೈ ಸದಸ್ರ ಪ್ರವಸೇ ನಮೋ ನಮಃ.